ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನೂ ಒಡೆಯನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ವಂದನೆಗಳು ಸಲ್ಲಿಸಲಾಗಿದ್ದೇವೆ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆಗಳವರಾಗಣ. ಕರ್ತನಲ್ಲಿ ಪ್ರೀತಿಯಂಥ ಸಹೋದರ ಸಹೋದರಿಗಳೇ, ನಾವು ಕಳೆದ ಒಂದು ಸುಮಾರು ಒಂದು ತಿಂಗಳಿಂದ ನಾವು ನಮ್ಮ ಹಿರಿಯ ಸಹೋದರು ಬರೆದಂಥ 5ನೇ ವಾಲ್ಯೂಮ್ನಲ್ಲಿ 8ನೇ ಚಾಪ್ಟರ್ನ ಓದ್ತಾ ಇದ್ದೀರಿ, ಅದರ ಪವಿತ್ರಾತ್ಮ ಬಗ್ಗೆ. ಅದರ ಸೊ ಅದ್ರಲ್ಲಿ ನೋಡಬೇಕಾದ್ರೆ ಮುಖ್ಯವಾಗಿ ನಾವು ನೋಡಿದ್ದೇನಪ್ಪ ಅಂದರೆ, ಈ ಒಂದು ಪವಿತ್ರಾತ್ಮಗೂ ಈ ದುಷ್ಟ ಆತ್ಮಗೆ ಇರುವಂಥ ವ್ಯತ್ಯಾಸಗಳೇನಪ್ಪ ಅಂತ ನಾವು ನೋಡಿದ್ರಿ. ಅದರ ಯಾಕೆ ಪವಿತ್ರಾತ್ಮ ಅಂತ ಇದಕ್ಕೆ ಕರೆದಿದ್ದಾರೆ, ಬರೀ ದೇವರ ಆತ್ಮ ಅಂತಲೇ ಹೇಳಬೇಕಾಯ್ತಲ್ಲ, ಯಾಕೆ ಪವಿತ್ರ ಅಂತ ಒಂದು ಪದನ ಸೇರಿಸಿದೆ ಅಂತ ನಾವು ಏನು ಮಾಡಿದ್ರೆ ಅದನ್ನು ನಾವು ನೋಡಿದ್ರಿ ಅದರ. ಸೊ ಅದಾಗಿದ್ಮೇಲೆ ಈ ಒಂದು ದುಷ್ಟ ಆತ್ಮಗಳಿಗೆ ಮತ್ತು ದೇವರ ಒಂದು ಪವಿತ್ರ ಆತ್ಮಗಳಿಗಿರೋಂಥ ವ್ಯತ್ಯಾಸಗಳೇನು ಅಂತ ನಾವು ಏನು ಮಾಡಿದ್ರಿ ನಾವು ನೋಡಿದ್ರಿ ಅದರ. ಸೊ ವಾಕ್ಯದ ಪ್ರಕಾರ ನೋಡ್ಬೇಕಾದ್ರೆ ಯಾವ ರೀತಿ ಒಂದು ಭಯದ ಆತ್ಮ, ಯಾವ ರೀತಿ ಒಂದು ಹೇಡಿತನದ ಆತ್ಮ, ಯಾವ ರೀತಿ ಒಂದು ತೂಕುಡಿಸಿಕೆಯ ಆತ್ಮ, ಯಾವ ರೀತಿ ಒಂದು ಸೋಂಬೇರಿತನದ ಆತ್ಮ ಅಂತಂದ್ಬಿಟ್ಟು ಯಾವ ರೀತಿ ಸತ್ಯವಾದಲ್ಲಿ ಅನೇಕ ಒಂದು ಹೆಸರುಗಳನ್ನ ಕೊಟ್ಟಿದ್ದಾರೆ, ಇದು ಏನಕ್ಕಾಗಿ ಕೊಟ್ಟಿದ್ದಾರೆ ಅಂತ ಕೂಡ ನಾವು ಏನು ಮಾಡಿದ್ರೆ ನಾವು ಇಲ್ಲಿವರೆಗೆ ಓದ್ತಾ ಬಂದಿದ್ರೆ, ಈ ವಾರ ನಾವು ಅದನ್ನಂಗೆ ಏನು ಮಾಡೋಣ, ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಪೇಜ್ ನಂಬರ್ 198, ಕನ್ನಡದಲ್ಲಿ ಬಂದ್ಬೇಕಾದ್ರೆ ಪೇಜ್ ನಂಬರ್ 122 ಸ್ಟಾರ್ಟಿಂಗ್ ಪ್ಯಾರಾಗ್ರಾಫ್ ಬರ್ತದೆ. ಸೊ ಯಾರೆಲ್ಲ ಸಹೋದರ ಸಹೋದರಿಗಳು ಬುಕ್ಸ್ಗಳಿದೆಯೋ ಓದೋಕ್ಕೆ ಆಗ್ತದೋ, ಕೈಗಳೆತ್ತಿದ್ರೆ ಅವ್ರಿಗೆಲ್ಲ ಅವಕಾಶಗಳು ಕೊಡೋಕ್ಕೆ ಅನುಕೂಲ ಆಗ್ಬೋದು.
ಸುಳ್ಳು ಬೋಧಿಸುವ ಆತ್ಮವು ತನ್ನನ್ನು ತಾನು ದೇವರ ವಾಕ್ಯಕ್ಕಿಂತಲೂ ಬುದ್ಧಿವಂತ ಎಂದೆಣಿಸಿಕೊಳ್ಳುತ್ತದೆ. ದೈವಿಕ ಪ್ರಕಟಣೆಗಳಿಂದ ಸ್ವಂತ ಮಟ್ಟವನ್ನು ಸರಿಪಡಿಸಿಕೊಳ್ಳುವ ಬದಲಾಗಿ ನಾವು ದೇವರನ್ನು ಅದರ ಸ್ವಂತ ಮಟ್ಟಕ್ಕನುಸಾರವಾಗಿ ನಿರ್ಣಯಿಸಬೇಕೆಂಬ ತಪ್ಪು ಸಲಹೆಯನ್ನು ನೀಡುತ್ತದೆ. ಈ ರೀತಿಯಲ್ಲಿ ಅಪವಿತ್ರ ಆತ್ಮವಾದ ವಿರೋಧಿಯ ಆತ್ಮನ ವಿವಿಧ ಸಂಗತಿಗಳಾದ ಸುಳ್ಳು ಬೋಧಿಸುವ ಆತ್ಮವು, ಭಯದ ಆತ್ಮವು ಮತ್ತು ದಾಸತ್ವದ ಆತ್ಮವು ವಿವಿಧ ರೀತಿಯಲ್ಲಿ ಕ್ರಿಸ್ತ ಯೇಸುವ ದೇವರ ಕೃಪೆಯಿಂದ ಎಲ್ಲಾ ಮಾನವರಿಗಾಗಿ ಮರಣವನ್ನು ಸವಿದನು ಮತ್ತು ನೂತನ ಒಡಂಬಡಿಕೆಯ ಷರತ್ತಿಗನುಸಾರವಾಗಿ ದೇವರ ಸಾಂಗತ್ಯಕ್ಕೆ ಮರಳಿ ಬರುವ ಆಶೀರ್ವಾದದಾಯಕ ಅವಕಾಶವನ್ನು ಅಂತಿಮವಾಗಿ ಎಲ್ಲರಿಗೂ ದೊರೆಯುವಂತೆ ಒದಗಿಸಿದನು ಎಂಬ ಸತ್ಯದ ಆತ್ಮನ ಹೇಳಿಕೆಗಳನ್ನು ಸುಳ್ಳಾಗಿಸುವಂತೆ ಪ್ರಯತ್ನಿಸುತ್ತದೆ. ಪ್ರತಿಯೊಬ್ಬರನ್ನು ಸತ್ಯದ ಜ್ಞಾನಕ್ಕೆ ತರುವಾಗ ಆತನು ಆ ಮೂಲಕ ನ್ಯಾಯ ತೀರ್ಪಿಗೆ ಒಳಗಾಗುತ್ತಾನೆ. ಆತನು ನಿತ್ಯ ಜೀವಕ್ಕೆ ಅಂಗೀಕರಿಸಲ್ಪಡುತ್ತಾನೆ ಮತ್ತು ನಿತ್ಯ ನಾಶನದ ಶಿಕ್ಷೆಯಾದ ಎರಡನೆಯ ಮರಣಕ್ಕೆ ತುತ್ತಾಗುತ್ತಾನೆ. ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ. ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ, ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳಿದುಕೊಳ್ಳುತ್ತೇವೆ. 1 ಯೋಹಾನ 4:6. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗೆ ಸಂಪೂರ್ಣವಾಗಿ ನಾಶವಾಗುವನು. ಅಪೊಸ್ತಲ ಕೃತ್ಯಗಳು 3:23.
ಓಕೆ, ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಾದ್ರೆ ಇಲ್ಲಿ ಒಂದು ಏನಂತಾರೆ ಸ್ಪಿರಿಟ್ ಆಫ್ ಎರರ್ ಅಂತ ಏನು ಮಾಡ್ತೀರಿ ಇಲ್ಲಿ ನೋಡ್ತೀರಿ, ಅದರ ಏನಂದರೆ ತಪ್ಪಾದ ಒಂದು ಬೋಧನೆಯ ಸುಳ್ಳು ಬೋಧನೆಯ ಆತ್ಮ ಅಥವಾ ತಪ್ಪಾದ ಬೋಧನೆಯ ಒಂದು ಆತ್ಮ ಅಂತ ನೋಡ್ತೀವಿ ಅದರ. ಸೊ ಇದು ಇದು ಏನಪ್ಪ ಮಾಡ್ತದೆ ಅಂತಂದರೆ, ಸತ್ಯದ ವಿರುದ್ಧವಾಗಿ ಏನ್ರಿ ಒಂದು ಆಲೋಚನೆಗಳೇ ಕೊಡೋಂಥ ಒಂದು ಈ ಸ್ಪಿರಿಟ್ ಅಂತ ನಾವೇನು ಮಾಡ್ತೀರಿ ನೋಡ್ತೀರಿ ಅದರ. ಸೊ ಅದಕ್ಕೆ ಇದು ಸತ್ಯವೇದದಲ್ಲಿ ದೇವ್ರ ಯೋಜನೆ ಬಗ್ಗೆ ಕೊಟ್ಟಿರೋದಕ್ಕಿಂತ ಏನಂದರೆ ವಿಭಿನ್ನವಾಗಿ ಆಲೋಚನೆಗಳನ್ನ ಉಂಟು ಮಾಡೋಂಥದ್ದು ಅದರ. ನಮಗೆ ಚೆನ್ನಾಗಿ ಗೊತ್ತು ದೇವ್ರ ಯೋಜನೆ ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯರಿಗೂ ಏನ್ರಿ ರಕ್ಷಣೆ ಕೊಡಬೇಕು ಅಂತಂದ್ಬಿಟ್ಟು ಏನ್ರಿ ಎಲ್ಲರಿಗೋಸ್ಕರ ಮರಣನ ಏನ್ರಿ ಅನುಭವಿಸಿದವ್ರು ಯಾರಪ್ಪ ಅಂದರೆ ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತ ಅಂತ ನೋಡ್ತಾರೆ ಹಿಬ್ರಿಯರು 2:9ರಲ್ಲಿ ಅದರ. ಇದಕ್ಕೆ ವಿರುದ್ಧವಾಗಿ ಹೇಳೋಂಥದ್ದು ಈ ಒಂದು ಏನ್ರಿ ಫಾಲ್ಸ್ ಸ್ಪಿರಿಟ್, ಸ್ಪಿರಿಟ್ ಆಫ್ ಎರರ್ ಅಂತ ನೋಡ್ತೀರಿ. ಏನಪ್ಪ ಅದು ಅಂತಂದರೆ ಎಲ್ಲ ಮನುಷ್ಯರಿಗೇನಿಲ್ಲ ರಕ್ಷಣೆ ಇಲ್ಲ. ಸೊ ನೋಡ್ಬೇಕಾದ್ರೆ ಇವಾಗ ನಂಬಿದ್ರೇ ರಕ್ಷಣೆ, ಅದ್ಬಿಟ್ಟ ಬೇರೆ ಟೈಮಲ್ಲಿ ಏನಿಲ್ಲ ರಕ್ಷಣೆ ಇಲ್ಲ. ಸೊ ಮಿಕ್ದವರೆಲ್ಲ ಎಲ್ಲಿಗೆ ಹೋಗ್ಬೇಕು ಸೀದಾ ಅಂದ್ಬಿಟ್ಟು ಎಲ್ಲ ನರ್ಕಕ್ಕೆ ಹೋಗ್ಬೇಕು, ಅವ್ರಿಗೆಲ್ಲ ಯಾವುದೇ ರೀತಿ ಒಂದು ರಕ್ಷಣೆ ಇಲ್ಲ ಅಂತಂದ್ಬಿಟ್ಟು ಅಂದ್ರೆ. ಸೊ ಅದಕ್ಕೆ ನಮಗೆ ಸತ್ಯವೇದದಲ್ಲಿ ಏನಪ್ಪ ವಾರ್ನಿಂಗ್ ಕೊಡ್ತಾ ಅಂದರೆ ಎಲ್ಲ ಉಪದೇಶಗಳನ್ನ ಏನು ಮಾಡೋಕ್ಕೋಗ್ಬೇಡಿ, ನೀವು ನಂಬಕ್ಕೆ ಹೋಗ್ಬೇಡಿ. ಈ ಇಂತಿಂಥದ್ದೇ ಎಲ್ಲ ಉಪದೇಶಗಳನ್ನ ನಂಬೋದಕ್ಕಿಂತ ಮುಂಚೆ ಆ ಉಪದೇಶಗಳೇ ಮಾಡಿ ನೀವು ಪರೀಕ್ಷೆ ಮಾಡಿರಿ ಅಂತ ಹೇಳ್ತಾರೆ. ಅದರ ಹೇಗೆ ಪರೀಕ್ಷೆ ಮಾಡೋದು, ಯೇಸು ಕ್ರಿಸ್ತು ಮಾಂಸದಲ್ಲಿ ಬಂದರು, ಮನುಷ್ಯನಾಗಿ ಬಂದರು ಅಂತ ಹೇಳೋಂಥದ್ದೇ ಏನ್ರಿ ಅದು ದೇವರಿಂದ ಬಂದಿರೋಂಥದ್ದು, ಇಲ್ಲಾಂದ್ರೆ ಮಿಕ್ಕಿದ್ರೆ ಅಂದ್ಬಿಟ್ಟು ಕ್ರಿಸ್ತ ವಿರೋಧಿ ಆತ್ಮ ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ. ಅದರ ಕ್ರಿಸ್ತನಿಗೆ ವಿರೋಧವಾಗಿರೋಂಥ ಒಂದು ಉಪದೇಶಗಳು ಅಂತ ನೋಡ್ತೀವಿ. ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಅದರ ದ ಸ್ಪಿರಿಟ್ ಆಫ್ ಎರರ್ ಅಂತಂದರೆ ತಪ್ಪಾದ ಒಂದು ಉಪದೇಶಗಳನ್ನು ಅಂದರೆ ಒಳಗೊಂಡು ಏನ್ರಿ ತಪ್ಪಾದ ರೀತಿ ಕಡೆಗೆ ಸೇರಿಸಂಥ ಒಂದು ಏನ್ರಿ ಫಾಲ್ಸ್ ಸ್ಪಿರಿಟ್ ಅಲ್ಲರ. ಇದಕ್ಕೆ ನಾವು ಏನಪ್ಪ ನೋಡ್ಬೋದು ಅಂದರೆ ಯೋಷಫಾತನ ಕಾಲದಲ್ಲಿ ಏನ್ರಿ ಯೋಷಫಾತ್ ಮತ್ತು ಅಹಾಬ್ ಒಂದು ಯುದ್ಧಕ್ಕೆ ಏನು ಮಾಡ್ಬೇಕು ಹೋಗ್ಬೇಕು ಅಂತ ಇರ್ತಾರೆ ಅದರ. ಆವಾಗ ಏನು ಮಾಡ್ತಾರೆ, ಸರಿ ಯುದ್ಧಕ್ಕೆ ಹೋಗೋಣ ಅಂತಂದು ಹೇಳ್ಬೇಕಾದ್ರೆ ಆಯ್ತಪ್ಪ ಯುದ್ಧಕ್ಕೆ ಹೋಗೋಣ ಅಂತೆಲ್ಲ ಒಪ್ಕೊಂತಾರೆ. ಆವಾಗ ಯಾವಾಗೂ ಇಸ್ರೇಲ್ ಒಂದು ಪದ್ಧತಿ ಇತ್ತು ಏನಪ್ಪ ಅಂತಂದರೆ, ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವೇನು ಮಾಡೋದ ದೇವ್ರ ಪ್ರವಾದಿ ಅಂತ ಕೇಳೋಣ ಅಂತಂದ್ಬಿಟ್ಟು. ಅದಕ್ಕೆ ಏನು ಮಾಡ್ತಾರೆ, ಸರಿ ಅಂತ ಪ್ರವಾದಿಗಳನ್ನ ಕರೆಸ್ತಾರೆ. ಇವ್ರು ಕರ್ಸೋದು ಕರೆಸೋದು ಅಹಾಬ್ ಏನು ಮಾಡ್ತಾರೆ, ಎಲ್ಲ ಬಾಲ್ ದೇವತೆಗಳನ್ನ ಪ್ರವಾದಿಗಳನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ಏನು ಮಾಡ್ತಾರೆ, ಏನ್ರಿ ನಾವು ಯುದ್ಧಕ್ಕೆ ಹೋಗೋಣವಾ, ನೀವು ದೇವತೆ ಕೇಳ್ಬಿಟ್ಟು ಹೇಳಿ ಯುದ್ಧಕ್ಕೆ ಬರೀ ನಮ್ಮ ಜಯ ಒಂಥರ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಕೇಳ್ಬೇಕಾದ್ರೆ ಏನು ಹೇಳ್ತಾರೆ, ಆಯ್ತು ಹೋಗಿ ಹೋಗಿ ಯುದ್ಧಕ್ಕೆ ಹೋದರೆ ಖಂಡಿತವಾಗಿ ಏನು ಮಾಡ್ತಾರೆ ನಿಮಗೆ ದೇವರು ಜಯ ಕೊಡ್ತಾರೆ, ನೀವು ವರಿ ಮಾಡಬೇಕಾಗಿಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹೇಳ್ತಾರೆ. ಆದರೆ ಈ ಈ ಅಹಾಬ್ ಮತ್ತು ಯೋಷಫಾತಲ್ಲಿ ಏನ್ರಿ ಯಾರು ಕೆಟ್ಟವನ ಯಾರಿಗೆ ಗೊತ್ತಿದೆಯಾ, ಅಹಾಬ್ ಕೆಟ್ಟವನ ಯೋಷಫಾತ್ ಕೆಟ್ಟವನ?
ಅಹಾಬ್
ಅಹಾಬು ಕೆಟ್ಟವನು ಅದರ, ಯೋಷಫಾತ್ ಒಂದು ರೀತಿ ಸ್ವಲ್ಪ ಒಳ್ಳೆಯವನ್ರಿ. ಯೋಷಫಾತ್ಗೆ ಏನಾಗ್ಬಿಡ್ತಾರೆ ಮನಸ್ಸಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡ್ತಾರೆ, ಇದೇನಪ್ಪ ಇದು ನನಗೆ ಯಾಕೋ ಡೌಟ್ ಬರ್ತಾ ಇದೆ ಅಂತ ಮಾಡ್ತಾರೆ. ಸರಿ ಯಾಕೋ ಯಾವುದು ಇಸ್ರೇಲಲ್ಲಿ ದೇವ್ರ ಪ್ರವಾದಿಗಳಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಲ್ಲ ದೇವ್ರ ಪ್ರವಾದಿ ಒಬ್ಬ ಇದ್ದಾನೆ, ಆದರೆ ಅವನು ಯಾವಾಗೂ ಏನು ಮಾಡ್ತಾನೆ ನಮಗೆ ವಿರುದ್ಧವಾಗಿನೇ ನುಡಿತಾನೆ ಅಂತ ಹೇಳ್ತಾರೆ. ಇಲ್ಲ ಪರವಾಗಿಲ್ಲ ಕರೆಸಿ ಅವನೇ ಅಂತ ಹೇಳ್ತಾರೆ. ಸರಿ ಅವಾಗ ಏನು ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಒಬ್ಬ ಪ್ರವಾದಿನ ಕರೆಸ್ತಾರೆ. ಆ ಪ್ರವಾದಿ ಏನು ಮಾಡ್ತಾನೆ, ಆ ಪ್ರವಾದಿ ಕೇಳ್ತಾರೆ ಏನಪ್ಪ ನಾವು ಯುದ್ಧಕ್ಕೆ ಹೋಗ್ಬೇಕಾ ಬೇಡವಾ, ಯುದ್ಧಕ್ಕೆ ಹೋದ್ರೆ ಜಯ ಕೊಡ್ತಾರಾ ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ, ಅಯ್ಯೋ ಡೆಫಿನೆಟ್ಟಾಗಿ ಹೋಗು, ಖಂಡಿತವಾಗಿ ಏನಾಗ್ತದೆ ದೇವ್ರು ನಿನಗೆ ಜಯ ಕೊಡ್ತಾರೆ ಅಂತ ಅಂದ್ಕೊಳ್ತಾರೆ. ಇವ್ರಿಗೆ ಕೋಪ ಬಂದ್ಬಿಡ್ತಾರೆ ಅದರ, ಯಾರಿಗೆ ಆ ಹಬ್ಬನಿಗೆ ಅದರ, ಏನು ನೀನು ಇಷ್ಟ ಬಂದಂಗೆ ಮಾತಾಡ್ತಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಕಪಾಳಕ್ಕೆ ಏನು ಮಾಡ್ತಾನೆ ಅಲ್ಲಿ ಹೊಡಿತಾನೆ ಅದರ. ಆ ಪ್ರವಾದಿ ಹೆಸರು ಯಾರಪ್ಪ ಅಂದರೆ ಮೀಕಾಯಾಹು ಅಲ್ಲರ. ಸೊ ಮೀಕಾಯಾಹು ಪ್ರವಾದಿ ಸತ್ಯ ಹೇಳಿದ್ರು, ಸರಿ ಇವ್ರು ಸತ್ಯನ ಜೀರ್ಣ ಮಾಡ್ಕೊಳಕ್ಕೆ ಏನಾಗಿರಲಿ ಅವ್ರಿಗೆ, ಇವ್ರಿಗೆ ಮನಸ್ಸಿರಲಿಲ್ಲ. ಅದಕ್ಕೆ ಏನು ಮಾಡ್ತಾನೆ ಅವ್ರು ಹೇಳ್ದಂತಾನೆ ಇವನು ಏನು ಮಾಡ್ತಾನೆ ಅಲ್ಲಿ, ನೀನು ಶುಭವನ್ನು ನುಡಿ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾನೆ, ಸರಿ ಅಂತಂದ್ಬಿಟ್ಟು ಏನು ಮಾಡ್ತಾನೆ ಅವ್ರು ಹೇಳ್ತಾನೆ ಇವ್ರು ಏನು ಮಾಡ್ತಾನೆ ನುಡಿತಾನೆ ಅಲ್ವರ. ಸೊ ಅಲ್ಲಿ ನೋಡ್ಬೇಕಾರೆ ಏನಂತ ನೋಡ್ತೀರಿ ಅಂದರೆ ಮೀಕಾಯಾಹುಗೆ ಒಂದು ಒತ್ತಡ ಹಾಕ್ಬೇಕಾದ್ರೆ ಮುದುಕ ಮೀಕಾಯಾಹು ಸರಿಯಾಗಿ ಹೇಳ್ತಾನೆ ಕರೆಕ್ಟಾಗಿ, ನೀನು ಯುದ್ಧಕ್ಕೆ ಹೋದರೆ ಖಂಡಿತವಾಗಿ ಜೀವಂತವಾಗಿ ಏನಾಗಲ್ಲ, ನೀನು ಬರಲ್ಲ ಅಂತಂದ್ಬಿಟ್ಟು ಅಲ್ವರ. ಆವಾಗ ಅಲ್ಲಿ ಈ 40 ಜನ ಪ್ರವಾದಿಗಳು ನೋಡಿದ್ರೆ ಅವರೆಲ್ಲ ಏನು ಅಂತ ಹೇಳ್ಬೇಕ್ರೆ, ದೇವರು ಅವ್ರ ಬಾಯಿನಲ್ಲಿ ಸುಳ್ಳಾದ ಆಡುವಂಥ ಆತ್ಮಗಳ ದೇವರು ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ದೇವ್ರು ಏನು ಮಾಡಿದ್ರೆ ಏನೋ ಲೈಸ್ನ ಸ್ಪೀಕ್ ಮಾಡೋಂಥ ಒಂದು ಸ್ಪಿರಿಟ್ನ ಏನು ಮಾಡಿದ ದೇವ್ರಲ್ಲ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಅದರ. ಸದ್ಯ ನೋಡ್ಬೇಕಾದ್ರೆ ಆ ರೀತಿ ಏನ್ರಿ ಈ ತಪ್ಪಾದ ಉಪದೇಶದ ಆತ್ಮ ಯಾವಾಗೂ ಏನಂತಂದರೆ ದೇವ್ರ ಮಕ್ಕಳನ್ನ ರಾಂಗ್ ಡೈರೆಕ್ಷನ್ಗೆ ಅದರ ಸತ್ಯ ವಿರುದ್ಧಕ್ಕೆ ವಿರುದ್ಧವಾಗಿರೋಂಥ ಡೈರೆಕ್ಷನ್ ಕರ್ಕೊಂಡು ಹೋಗೋದಂತೆ ಯಾವುದಪ್ಪ ಅಂತ ಕೆಲಸನೇ ಈ ಒಂದು ಕೆಲಸ. ಓಕೆನಾ, ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ, ಯಾರು ತೆಗೆದಬೇಕು?
ಮೊದಲು ಬ್ರದರ್,
ಹಾಂ ಅಮೃತ ಓದಮ್ಮ.
ದೇವರ ಆತ್ಮ ಪರಿಶುದ್ಧತೆಯ ಆತ್ಮವು ಅದನ್ನು ಸ್ವೀಕರಿಸುವ ಎಲ್ಲರಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ನೀಡುವ ಆತ್ಮವಾಗಿದೆ. ಅವು ಅವರಿಗೆ ಅವರುಗಳು ಪರಲೋಕ ತಂದೆಯ ಮತ್ತು ಅದೇ ಮನಸ್ಸು ಮತ್ತು ಪ್ರವೃತ್ತಿಯುಳ್ಳ ವಿಮೋಚಕನ ಚಿತ್ತಕ್ಕನುಸಾರವಾಗಿ ಬರುವ ಅನುಪಾತದಲ್ಲಿ ದೊರೆಯುತ್ತವೆ. ದೇವರ ಆತ್ಮವು ದೇವರ ವಾಗ್ದಾನಗಳ ಬಗ್ಗೆ ನಂಬಿಕೆಗೆ ನಡೆಸುತ್ತದೆ. ಆದರೆ ಸುಳ್ಳು ಬೋಧಿಸುವ ಆತ್ಮವು ವಿರೋಧ ದಿಕ್ಕಿನಲ್ಲಿ ನಮ್ಮನ್ನು ನಡೆಸುತ್ತದೆ. ಅದು ದೇವರ ವಾಗ್ದಾನಗಳ ಬಗ್ಗೆ ನಮ್ಮಲ್ಲಿ ಅಪನಂಬಿಕೆಯನ್ನು ಅನುಮಾನಗಳನ್ನು ಉಂಟು ಮಾಡುತ್ತದೆ ಮತ್ತು ಮಾನವ ಊಹಾಪೋಹಗಳಿಗೆ ಸುಲಭವಾಗಿ ನಂಬುವ ಮತ್ತು ಮೂಢನಂಬಿಕೆಗಳಿಗೆಡೆಗೆ ದೇವರು ನುಡಿಯದೇ ಇರುವ ಸಂಗತಿಗಳನ್ನು ನಂಬುವಂತೆ ಮತ್ತು ಸ್ವಸ್ಥ ಬುದ್ಧಿಯ ಪವಿತ್ರಾತ್ಮನನ್ನು ಹೊಂದಿದವರಿಗೆ ಅಸಮಂಜಸವಾದ ಸಂಗತಿಗಳಿಗೆ ಎಡೆ ಮಾಡಿಕೊಡುತ್ತದೆ. ಸತ್ಯದ ಆತ್ಮನು ದೇವರ ಕಾರಣಕ್ಕಾಗಿ ಬೇಕಾದ ಚಟುವಟಿಕೆ ಮತ್ತು ಸಾಮರ್ಥ್ಯಗಳ ಕಡೆಗೆ ನಡೆಸುತ್ತದೆ. ಎಷ್ಟು ವ್ಯಾಪಕವಾಗಿಯಾದರೂ ದೇವರ ಜೊತೆಗಾರರಾಗಿರುವುದನ್ನು ಮೆಚ್ಚಿಕೊಳ್ಳುವಂತೆ ಮಾಡುತ್ತದೆ.
ಸುಳ್ಳು ಬೋಧನೆಯ ಆತ್ಮವು ಇದಕ್ಕೆ ವಿರೋಧವಾಗಿ ಜಡಭಾವದ ಆತ್ಮವಾಗಿದ್ದು ಪರಲೋಕದ ಸಂಗತಿಗಳ ಬಗ್ಗೆ ಅಲಕ್ಷ್ಯವಾಗಿದ್ದು ಅದೇ ಸಮಯದಲ್ಲಿ ಈ ಲೋಕದ ವಿಚಾರಗಳಲ್ಲಿ ಬಹು ಜಾಗರೂಕತೆಯುಳ್ಳದ್ದಾಗಿದೆ. ನಿಜವಾದ ಸಭೆಯ ಮತ್ತು ಅದರ ಪ್ರೀತಿಯ ಬಂಧನದ ಬಗ್ಗೆ ಅಸಡ್ಡೆಯುಳ್ಳದ್ದಾಗಿದ್ದು ಮಾನವ ಸಂಸ್ಥೆಗಳ ಮತ್ತು ಅವುಗಳ ವಿಶ್ವಾಸ ಪಂಥವೆಂಬ ಬೇಡಿಯ ಬಗ್ಗೆ ಹೆಚ್ಚು ಆಸಕ್ತಿಯುಳ್ಳದ್ದಾಗಿದೆ. ದೇವರು ಅವರಿಗೆ ಜಡಭಾವವನ್ನು, ಅಂದರೆ ಕಾಣದ ಕಣ್ಣುಗಳನ್ನು, ಕೇಳದ ಕಿವಿಗಳನ್ನು ಕೊಟ್ಟನು. ಈ ಭಾವವು ಈ ಹೊತ್ತಿನವರೆಗೂ ಹಾಗೆಯೇ ಅದೇ. ರೋಮಾಪುರದವರಿಗೆ 11:8. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸರ್. ಅದರ ಅರ್ಥ ನೋಡ್ಬೇಕ್ರೆ, ಯಾವಾಗ ಈ ಒಂದು ದುರುಪದೇಶದ ಆತ್ಮ ಇರ್ತದೋ ಅಲ್ಲಿ ಏನಪ್ಪ ಇರಲ್ಲ ಅಂತ ನೋಡ್ತಿದ್ರೆ ಅಲ್ಲಿ ಸಂತೋಷ ಏನಾಗಿರೋದಿಲ್ಲ, ಅಲ್ಲಿ ಇರೋದಿಲ್ಲ ಅದರ. ಸೊ ಎಲ್ಲಿ ಸಂತೋಷ ಇರ್ತದೋ ಅಲ್ಲಿ ಏನಪ್ಪ ಅಂತಂದ್ರೆ ಅರ್ಥ ಅಲ್ಲಿ ಒಂದು ದೇವರ ಪವಿತ್ರ ಆತ್ಮ ಕೆಲಸಗಳು ಏನಾಗ್ತದೆ ನಡೀತಾ ಇದೆ ಅಂತ ಅರ್ಥ. ಅದರ ಏನಪ್ಪ ಈ ಸಂತೋಷ ಹೆಂಗೆ ಬರ್ತದೆ, ಅದರ ದ ಸ್ಪಿರಿಟ್ ಆಫ್ ಜಾಯ್ ಹೆಂಗೆ ಬರ್ತದೆ ಅಂತಂದ್ರೆ, ದೇವರು ಮಾಡಿದಂಥ ವಾಗ್ದಾನಗಳ ಮೇಲೆ ನಂಬಿಕೆ ದೇ ಅಂತ ನಂಬಿಕೆ ಇದ್ದಾವಾಗ ಆ ನಂಬಿಕೆ ಪ್ರತಿಫಲವಾಗಿ ಬರೋದು ಏನಪ್ಪ ಅಂತಂದರೆ ಒಂದು ಸಂತೋಷ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆ ಹೇಳ್ಬೇಕಾದ್ರೆ, ಇವಾಗ ಅಬ್ರಹಾಮ್ಗೆ ದೇವ್ರ ಮೇಲೆ ಏನಾಗಿತ್ತು ನಂಬಿಕೆ ಇತ್ತು. ಏನಪ್ಪ ನಂಬಿಕೆ ಇತ್ತು ಅಂತಂದರೆ ತನ್ನ ಮಗನ್ನ ದೇವರು ಏನು ಬಲಿಯಾಗಿ ಕೇಳಿದ್ರು ಸರಿ, ತಾನು ಕೊಟ್ಟರು ಸರಿ, ಆ ಮಗನ್ನ ವಾಪಸ್ ಏನು ಮಾಡ್ತಾರೆ ಜೀವಂತವಾಗಿ ಮರಣದಿಂದ ಹೊಂತಾರೆ ಅಂತ ಒಂದು ನಂಬಿಕೆ ಏನಾಗಿತ್ತು ಇತ್ತು. ಆ ನಂಬಿಕೆನ ಏನು ಮಾಡ್ತಾರೆ ಧೈರ್ಯವಾಗಿ ಏನು ರೀ ಒಂದು ಸಂದೇಹನ ಇಲ್ದಿರ ಅದನ್ನ ಕ್ರಿಯೆ ರೂಪದಲ್ಲಿ ನೋಡ್ಸೋದಕ್ಕೆ ಏನು ಮಾಡ್ತಾ ಹೋಗ್ತಾರೆ. ಯಾವಾಗ ದೇವರು ಅದನ್ನು ತಡೆದು ಅವ್ರ ಮಗನ್ನ ಏನ್ರಿ ಜೀವಂತ ವಾಪಸ್ ಕೊಟ್ರ ಏನ್ರಿ ಬಲಿನ ದೇವರು ಅನ್ನ ಏನ್ರಿ ಬಲಿ ಕೊಡಬೇಕು ಅಂತ ಏನು ಹೇಳಿಲ್ಲ, ಬಲಿ ಕೊಡಂತ ರೀತಿಯಲ್ಲಿ ಇರಬೇಕಾದ್ರೆ ದೇವ್ರು ನಿಲ್ಲಿಸ್ಬೇಕಾದ್ರೆ ಅದು ಬಲಿ ಕೊಟ್ಟಂತ ಏನಾಗ್ಬಿಡ್ತು ದೇವರಿಗೆ ಅಲ್ಲಿ ಅಂಗೀಕಾರ ಆಗ್ಬಿಡ್ತು ಅದರ. ಸೊ ಅವಾಗ ಏನಾಯ್ತು ಅಂತಂದ್ರೆ ಅಲ್ಲಿ ಅಬ್ರಹಾಮ್ ತಿರುಗಿ ಬರ್ಬೇಕಾದ್ರೆ ಆ ನಂಬಿಕೆಗೆ ಪ್ರತಿಫಲವಾಗಿ ಏನಾಯ್ತು ಅವನಿಗೆ ತುಂಬಾ ಒಂದು ಸಂತೋಷ ಅಲ್ವರ. ಇದು ಏನ್ರಿ ದೇವರು ಕೊಡಂತ ಒಂದು ಆತ್ಮದ ಒಂದು ಪ್ರತಿಫಲ. ಆದರೆ ಎಲ್ಲಿ ಸಂತೋಷ ಇರಲ್ವೋ ಅಲ್ಲೇನಿರ್ತಾರೆ ಗಲಿಬಲಿ. ಈ ಗಲಿಬಲಿ ಬರೋದಕ್ಕೆ ಏನಪ್ಪ ಕಾರಣನ ಸಂದೇಹ ಅದರ ಏನ್ರಿ. ಈ ಸಂದೇಹ ಯಾವಾಗ ಬರ್ತದೆ ಅಂದರೆ ಯಾವಾಗ ದೇವ್ರ ವಾಕ್ಯ ಮೇಲೆ ನಮಗೆ ನಂಬಿಕೆ ಇರೋದಿಲ್ವೋ ಅವಾಗ ಏನಾಗ್ತಾರೆ ನಮ್ಮ ಹಲವಾರು ಒಂದು ಸಂದೇಹಗಳೇನಾಗ್ತದೆ ದೇವ್ರ ಮೇಲೆ ನಮಗೆ ಬರ್ತದೆ. ಅದರ ಹಲವಾರು ಸಂದೇಹಗಳನ್ನ ಉಂಟು ಮಾಡೋದು ಯಾರು ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ಏನ್ರಿ ಇದು ಸೇತನ ಏನು ಮಾಡ್ತಾನೆ ಕೆಲಸಗಳೆಲ್ಲ ಉಂಟು ಮಾಡ್ತಾನೆ. ಇದನ್ನು ಅನುಮತಿ ಕೊಡೋದು ಯಾರಪ್ಪ ಅಂತ ನೋಡೋದಂದರೆ ನಮ್ಮ ತಂದೆಯ ದೇವರೇ ಮಾಡ್ತಾರೆ, ನಿಮಗೆ ಅನುಮತಿ ಕೊಡ್ತಾರೆ. ಅದಕ್ಕೆ ನೋಡಿ ಎಫೆಸ ಬರೆದಂಥ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ 6ನೇ ಅಧ್ಯಾಯಲ್ಲಿ ನೋಡ್ಬೇಕಾದ್ರೆ ಏನ್ರಿ 10ನೇ ವಾಕ್ಯ ಓದ್ಕೊಂಬನ್ರಿ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ.
ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ.
ಬಲಗೊಳ್ಳಿರಿ ಅಂತ ಹೇಳ್ತಾರೆ. ಆಮೇಲೆ ಹಾ
ಬಲಗೊಳ್ಳಿರಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ.
ನೋಡ್ರ ಸರ್ವಾಯುಧಗಳನ್ನ ಧರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ ವೇರಿಯಸ್ ಐಟಮ್ಸ್ಗಳು ಹೇಳ್ಕೊಂಡ್ಬಿಡ್ತಾ ಅಲ್ವ, ಅದ್ರಲ್ಲಿ ನಾವು ಒಂದೇ ಒಂದು ಓದೋಣ 16ನೇ ವಾಕ್ಯ 16th verse. ಹಾ
ಓದ್ಲ ಬ್ರದರ್.
ಹೌದ್ರಿ 16ನೇ ವಾಕ್ಯ ಅದರಲ್ಲೇ.
ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಆದುದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ.
ನೋಡ್ರ ಏನ್ ಮಾಡ್ತೀರಿ ನೀವು ಏನ್ರಿ ನಂಬಿಕೆ ಮತ್ತು ಗುರಾಣಿ ಏನ್ ಮಾಡಿ ನೀವು ನೀವು ಧರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದರ ಅದನ್ನ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂತಂದ್ರೆ ಹೀಗೆ ನಂಬಿಕೆ ಮತ್ತು ಗುರಾಣಿ ಇಟ್ಕೊಂಡ್ರೆ ನೀವು ಕೆಡುಕನ ಅಗ್ನಿ ಅಸ್ತ್ರಗಳು ಏನು ಮಾಡ್ಬೋದು ನೀವು ಜಯಿಸ್ಬೋದು ಅಂತ ಹೇಳ್ತಾರೆ. ಆರಿಸೋದಕ್ಕೆ ಶಕ್ತರಾಗ್ತೀರ ಅಂತ ಹೇಳ್ತಾರೆ. ಅಂದರೆ ಕೆಡುಕನು ಅಗ್ನಿ ಅಸ್ತ್ರ ಸಾಮಾನ್ಯವಾಗಿ ಒಂದು ಬೆಂಕಿ ಏನು ಮಾಡ್ತಾರೆ ಒಂದು ವಸ್ತುನ ಏನು ಮಾಡ್ತಾರೆ ಸುಟ್ಟಾಕ್ತಾರೆ. ಅದರ ಇಲ್ಲಿ ಕೆಡುಕನ ಅಗ್ನಿ ಅಸ್ತ್ರ ಅಂತಂದರೆ ಏನಪ್ಪ ಅಂತಂದರೆ ಕೆಡುಕನು ಬಂದ್ಬಿಟ್ಟು ನಮ್ಮಲ್ಲಿರೋಂಥ ನಂಬಿಕೆನ ದೇವ್ರು ಹುಟ್ಟಿಸಿರ್ತಾರೆ ಗೊತ್ತಾ, ಆ ನಂಬಿಕೆನ ಸುಟ್ಟಾಕೋದಕ್ಕೆ ಸೇತಾನ ಏನು ಮಾಡ್ತಾರೆ ಅಂದರೆ ಅನೇಕ ಒಂದು ಬಾಣಗಳೇನು ಬಿಡ್ತಾರೆ ಅಸ್ತ್ರಗಳ ಥರ ಬಾಣಗಳ ಥರ ಬಿಡ್ತಾನೆ ಇರ್ತಾನೆ. ಇದು ಹೆಂಗೆ ಅಂತಂದರೆ ಇದನ್ನ ಹೇಳ್ಬೇಕಾದ್ರೆ ಹೇಳ್ತಾರೆ ಇದೆಲ್ಲ ಬಿಟ್ಟು ನಮ್ಮ ಮನಸ್ಸಲ್ಲಿ ನಡೆಯಂಥ ಆಲೋಚನೆಗಳು ಅಂತ ಹೇಳ್ತಾರೆ. ನಮಗೆ ದೇವ್ರ ಮೇಲೆ ಅನೇಕ ಒಂದು ಸಂದೇಹಗಳು ಬರೋ ಥರ ಏನು ಮಾಡ್ತಾನೆ ಅನೇಕ ಬಾಣಗಳೇನು ಮಾಡ್ತಾನೆ ಬಿಡ್ತಾನೆ. ಅದೆಲ್ಲ ಹೆಂಗಿರ್ತಾರೆ ಅಂದರೆ ಅಗ್ನಿಗಳ ಥರ ಇರ್ತಾರಂತೆ. ಅದು ಏನು ಮಾಡ್ತಾರೆ ಅಂದರೆ ನಮ್ಮ ಒಂದು ಏನ್ರಿ ನಮ್ಮಲ್ಲಿರೋಂಥ ನಂಬಿಕೆ, ದೇವ್ರ ಮೇಲೆ ಗೊತ್ತ ನಂಬಿಕೆ, ಸ್ವಲ್ಪ ಸ್ವಲ್ಪ ನಂಬಿಕೆ ಇರ್ತಾನೆ ಸಾಸಿವೆ ಕಾಳಷ್ಟು, ಅದನ್ನು ಸುಟ್ಟಾಕೋದಕ್ಕೆ ಏನು ಮಾಡ್ದ ನೀವೆಲ್ಲ ಏನು ಮಾಡ್ತಾನೆ ಬಿಡ್ತಾನೆ ಅದರ. ಅದಕ್ಕೆ ನಮಗೆ ಬೈಬಲ್ ಎಷ್ಟೋ ವಾಗ್ದಾನಗಳಿದೆ ಅದರ, ಯಾರು ಕೈ ಬಿಟ್ಟರು ನಾನು ಕೈ ಬಿಡೋದಿಲ್ಲ, ಅದರ ನೀವು ನಾಳೆ ಏನು ಮಾಡಬೇಕು ನೀವು ಚಿಂತೆ ಮಾಡೋಕೆ ಹೋಗ್ಬಿಡಿ, ನೀವೇನು ತಿನ್ನಬೇಕು ಏನು ಉಣ್ಬೇಕು ಎಲ್ಲಿರಬೇಕು ಏನು ವಾಸ ಮಾಡಬೇಕು ಏನು ಹುಡ್ಕೋಬೇಕು ಅದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬಿಡಿ ಅಂತ ಎಷ್ಟೋ ವಾಗ್ದಾನಗಳಿದೆಯಲ್ಲ, ಸಾಮಾನ್ಯವಾಗಿರೋಂಥ ವಾಗ್ದಾನಗಳು ಇದರಲ್ಲೆಲ್ಲ ನಮ್ಗೆ ಏನಾಗಿರ್ತಾರೆ ನಂಬಿಕೆ ಇರ್ತಾರೆ. ಆದರೆ ನಮಗೆ ಕರೆಕ್ಟಾಗಿ ಬೇಕಾಗಿರೋ ಸಿಚುವೇಶನ್ಸಲ್ಲೇ ಇದು ವರ್ಕ್ ಮಾಡದ ರೀತಿಯಲ್ಲಿ ನಮ್ಮ ಮೈಂಡನ್ನು ಏನು ಮಾಡ್ತಾನೆ, ಸೈತಾನು ಬ್ಲಾಕ್ ಮಾಡ್ತಾನೆ. ಹೇಗೆ ಬ್ಲಾಕ್ ಮಾಡ್ತಾನೆ ಅಂತಂದರೆ ಅದೇ ಸೈತಾನ ಅಗ್ನಿಯಸ್ತ್ರ. ಇದನ್ನು ಜಯಿಸಬೇಕು ಅಂತಂದರೆ ಏನ್ರಿ ನಂಬಿಕೆ ಎಂಬಂಥ ಗುರಾಣಿ ಏನು ಮಾಡ್ಬೇಕಂತೆ ನಾವು ಇಟ್ಕೋಬೇಕಂತ, ಶೀಲ್ಡ್ ಆಫ್ ಫೇತ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದರ ಹಳೆ ಕಾಲದಲ್ಲಿ ಏನು ಮಾಡೋರು ಅಂದರೆ ಈ ಶತ್ರುಗಳು ಬಿಲ್ಲು ಬಾಣಗಳನ್ನ, ಈ ಬಾಣ ಹೊಡಿಯೋರು ಗೊತ್ತಾ, ಈ ಬಾಣಗಳನ್ನ ಎದುರಿಸ್ಬೇಕಾದ್ರೆ ಏನ್ರಿ ಈ ಒಂದು ಶೀಲ್ಡ್ ಏನು ಮಾಡೋರು ತಡೆಯಾಗಿ ಇಟ್ಕೊಳೋರು, ಈ ಶೀಲ್ಡ್ ಇಟ್ಬಿಟ್ಟು ಅಂತಂದರೆ ಅವ್ರ ಪ್ರಾಣಕ್ಕೆ ಏನಾಗ್ತಿಲ್ಲ, ಅಪಾಯ ಆಗ್ತಾ ಇರಲ್ಲ. ಇದೇ ರೀತಿ ನಮ್ಮ ಒಂದು ಏನ್ರಿ ನೂತನ ಸೃಷ್ಟಿಯ ಒಂದು ಜೀವಿತ ಸತ್ಯದಲ್ಲಿ ಉಳಿಬೇಕು, ನಾವು ಸತ್ಯದಲ್ಲಿ ಇರಬೇಕು ಅಂತಂದರೆ ಏನಪ್ಪಾ ಮಾಡಬೇಕು ಅಂದರೆ ನಂಬಿಕೆಯಲ್ಲಿ ನಾವು ದೃಢವಾಗಿರಬೇಕು. ಈ ನಂಬಿಕೆ ಯಾವಾಗಪ್ಪ ಬರ್ತಾರೆ ಅಂತಂದರೆ ನಮಗೆ ವಾಕ್ಯದ ಮೇಲೆ ಏನಾಗಿರಬೇಕು, ಪ್ರೀತಿ ವಿಶ್ವಾಸ ಅಂಬಿಟ್ಟಿರಬೇಕು, ಆವಾಗ ನಮ್ಮ ನಂಬಿಕೆ ಏನಾಗ್ತಾ ಬರ್ತಾರೆ. ಇದಿತ್ತು ಅಂದರೆ ನಮ್ಮಲ್ಲಿ ಸಂತೋಷ ಇರ್ತಾರೆ. ಏನಪ್ಪ ಸಂತೋಷ ಅಂತಂದರೆ ನೋಡಿ ನಾವೆಲ್ಲ ನಮ್ಮನ್ನು ಕಳ್ಕೊಂಡ್ರೂ ಸರಿ ನಮ್ಮ ದೇವ್ರ ಮೇಲೆ ಏನಾಗುತ್ತೆ ಒಂದು ಸಂತೋಷ ಅಂತಂದ್ಬಿಟ್ಟಿರ್ತಾರೆ. ಅದರ ಯಾರ ಜೊತೆಗೆ ಇಲ್ದಿದ್ರು ಸರಿ ಆದರೆ ದೇವ್ರ ನಮ್ಮ ಜೊತೆಗೆ ಇದ್ದಂತ ಏನಾಗ್ತದೆ ನಂಬಿಕೆ ನಮಗೆ ಅದು ಬರ್ತದೆ. ಇದೆಲ್ಲ ಏನಂದ್ರೆ ಇದು ದಿಸ್ ಇಸ್ ಅ ರಿಸಲ್ಟ್ ಆಫ್ ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಲ್ವರ. ಅದು ಹೇಳ್ತಾರೆ ಲವ್ ಜಾಯ್ ಪೀಸ್ ಲಾಂಗ್ ಸಫರಿಂಗ್ ಫೇತ್ ಮೀಕ್ನೆಸ್ ಟೆಂಪರೆನ್ಸ್ ಅದರ ಅಗೇನ್ಸ್ಟ್ ವಿಚ್ ದೇರ್ ಇಸ್ ನೋ ಲಾ ಅಂತ ಹೇಳ್ತಾರಲ್ಲ, ಅದರಲ್ಲಿ ಸಂತೋಷ ಬರಬೇಕು ಅಂದರೆ ನಮಗೆ ದೇವ್ರ ಮೇಲೆ ಏನಾಗಬೇಕು ನಂಬಿಕೆ ಇರಬೇಕು. ಆದರೆ ಇದಕ್ಕೆ ಆಪೋಸಿಟ್ ಅಂದರೆ ದುಃಖ ಇವೆಲ್ಲ ಎಲ್ಲಪ್ಪ ಬರ್ತದೆ ಅಂದರೆ ಸಂದೇಹ ಭೀತಿ ಅದರ ಏನ್ರಿ ಸೋಂಬೇರಿತನ ಅದರ ಭಯ ಇವೆಲ್ಲ ಇದ್ದವಾಗ ಏನಾಗ್ತಾರೆ ಅಂತಂದರೆ ದೇವ್ರ ಮಕ್ಕಳು ಸತ್ಯದಲ್ಲಿ ಏನಾಗಿಲ್ಲ ದಾಸಿ ದುಡ್ಡವಾಗಿರೋಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ವರ ಅದಕ್ಕೆ ನೋಡ್ಬೇಕಾರೆ ಕೇರ್ಲೆಸ್ನೆಸ್ ಅಲ್ವರ. ಅದಕ್ಕೆ ಈ ವಾಕ್ಯದ ಹೇಳ್ಬೇಕಾರೆ ಇಸ್ರೇಲ್ ಜನಗಳ ಬಗ್ಗೆ ಹೇಳ್ತಾ ನೋಡ್ತೀನಿ, ನಾವು ವಾಕ್ಯ ಓದ್ರಲ್ಲ ಇಲ್ಲಿ ಓದಿ ನಿಲ್ಸತಿ ನೋಡ್ತಾನೆ. ರೋಮಾಪುರದಲ್ಲಿ 11:8 ಓದ್ರಿ, ರೋಮನ್ಸ್ 11:8 ಓದ್ರಿ ಯಾರಾದ್ರ ಓದ್ರಿ ಓದ್ರಿ ಸರ್. ಹ್ಞೂ
ದೇವರವರಿಗೆ ಜಡಭಾವವನ್ನು ಅಂದರೆ ಕಾಣದ ಕಣ್ಣುಗಳನ್ನು ಕೇಳದ ಕಿವಿಗಳನ್ನು ಕೊಟ್ಟನು.
ನೋಡೋಣ,
ಇಲ್ಲಿ
ದೇವರು ಜಡಭಾವನ ಕೊಟ್ಟಿದ್ದಾರಂತೆ. ಅದರ ಏನಂತ ಹೇಳಿದ್ರೆ ಜಡಭಾವನ ಏನ್ರಿ ಕಾಣದಲ್ಲಿ ಅರ್ಥ ಏನೋ, ಜಡಭಾವನ ಏನೋ ನಿಮ್ಗೆ ಗೊತ್ತಿಲ್ಲ.
ಸ್ಥಗಿತವಾಗಿರೋದು
ಹಾ ಏನ್ ಇಷ್ಟ ಅನಿಸ್ತಾ ಹೇಳಿ,
ಸ್ಥಗಿತವಾಗಿರೋದು
ಇರೋದು
ನ್ಯೂಟ್ರಲ್ ಆಗಿರೋದು ಜಡಭಾವ
ಅದು ಇಲ್ಲದೆ. ಹಾ ಓಕೆ, ಏನ್ ಪ್ರಕಾಶ್ ಬ್ರದರ್?
ಆಲಸ್ಯ
ಆಲಸ್ಯ.
ಅರಿವು ಇಲ್ಲದೆ ಇರೋದು.
ಹಾ ವೆರಿ ಗುಡ್, ಇಂಗ್ಲೀಷಲ್ಲಿ ಬರ್ತಾ ನೋಡಿರ್ತೀನಿ. ಗಾಡ್ ಹ್ಯಾಡ್ ಗಿವನ್ ದೆಮ್ ದ ಸ್ಪಿರಿಟ್ ಆಫ್ ಸ್ಲಂಬರ್. ಸ್ಪಿರಿಟ್ ಆಫ್ ಸ್ಲಂಬರ್ ಅಂದ್ರೆ ಗೊತ್ತಾ, ಏನ್ರಿ ತುಕ್ಕುಡ್ಸೋದು ಅಂದ್ರೇನು, ಇಂಟ್ರೆಸ್ಟ್ ಇಲ್ದಿರೋಂಥದ್ದು ಅಂದ್ರೆ ಕೇರ್ಲೆಸ್ ಆಗಿರೋಂಥದ್ದು ಎಚ್ಚರಿಕೆ ಇಲ್ದಿರೋಂಥದ್ದು. ಇದು ದೇವ್ರು ಏನಕ್ಕೆ ಹೇಳ್ತಾ ಅಂದರೆ 7ನೇ ವಾಕ್ಯದಲ್ಲಿ ಹೋದ್ರೆ ಇಸ್ರೇಲು ಏನು ಹುಡ್ಕಿದ್ರು ಅವ್ರಿಗೆ ಸಿಕ್ಕಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಸಿಕ್ಕಲಿಲ್ಲ ಅಂತಂದರೆ ಇದನ್ನು ಅವ್ರು ಏನು ಮಾಡಲಿಲ್ಲ, ಆಸಕ್ತಿಯಿಂದ ನಂಬಿಕೆನೇ ಮಾಡಲಿಲ್ಲ, ಹುಡುಕಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ದು ಇದ್ದವನಿಗೆ ಕೊಡಲ್ಪಡ್ತದೆ, ಇದ್ದವನಿಗೆ ಏನಾಗ್ತದೆ ಇನ್ನೂ ಹೆಚ್ಚಾಗ್ತದೆ, ಇಲ್ಲದವನ ಹತ್ರ ಇರೋದು ಕೂಡ ಏನಾಗ್ತದೆ ತೆಗೆದಾಕಲ್ಪಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಹೇಳೋದು ಇಸ್ರೇ ಜಿಂಗ್ಳಿಕೆ ಈ ಕಾರಣದಿಂದ ದೇವ್ರು ಏನು ಮಾಡಿದ್ರಂತೆ ಜಡಭಾವದ ಆತ್ಮನ ಸುರಿಸಿದರೆ, ಅವ್ರ ಕಣ್ಗಳನ್ನ ನೋಡಿದ ರೀತಿಯಲ್ಲಿ ಏನು ಮಾಡಿದ್ರೆ ಮಂಕು ಮಾಡಿದರೆ, ಕಿವಿಗಳನ್ನ ಕೇಳಿದ ರೀತಿಯಲ್ಲಿ ಏನು ಮಾಡೋದಂತೆ ಅಲ್ಲಿ ಕಿವುಡು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರ ಹಂಗಾರೆ ಏನಂತಂದ್ರೆ ಏನ್ರಿ ವಾಕ್ಯ ಏನಾಗಲ್ಲ, ಹೋಗಿ ಬಿತ್ತನೆಯಾಗಿ ಕ್ರಿಯೆಗಳು ಮಾಡಲ್ಲ. ಅದರ ಸಂಡೆ ಬ್ರದರ್ ಪಾಠ ತೊಗೊಂಡ್ರಲ್ಲ ಯೂಟ್ಯೂಬ್ ಹಾಕಿದ್ರು ಕೇಳ್ತು, ಸೂಪರ್ ಆಗಿದೆ. ಅದರ ಏನ್ರಿ ವಾಕ್ಯ ನಮ್ಮ ಮನಸ್ಸೊಳಗೆ ಹೋಗದೆ ರೀತಿಯಲ್ಲಿ ಸೇತನ ಏನು ಮಾಡ್ತಾನ ಕ್ರಿಯೆ ಮಾಡ್ಬಿಡ್ತಾನಲ್ಲಿ. ಯಾಕಂದ್ರೆ ವಾಕ್ಯ ಹೋಗ್ತಾ ಇದ್ರೆ ಏನಾಗ್ತದೆ ನಂಬಿಕೆ ದೃಢವಾಗ್ತಾರೆ ಯೋಚನೆ ಮಾಡ್ರಿ ರೀತಿ. ಅದರ ಯಾವಾಗ ವಾಕ್ಯ ಹೋಗೋದೋ ನಂಬಿಕೆ ಏನಾಗ್ತದೆ ಕುಗ್ಗೋಗ್ತದೆ, ಯಾವಾಗ ನಂಬಿಕೆ ಕುಗ್ಗೋಗ್ತದೋ ನಮಗೆ ಭಯಗಳು ಬರೋಕ್ಕೆ ಶುರು ಆಗ್ತದೆ. ನಮಗೆ ದಿನ ದೇವರು ನಮ್ಮ ಲೈಫಲ್ಲಿ ಹೆಂಗೆ ಕೊಡ್ತಾ ಇದ್ದಾರೆ, ಶೋಧನೆ ಕೊಡ್ತಾ ಇರ್ತಾರಲ್ಲ ಅದರ ದೇವ್ರು ಹೇಳ್ತಾರಲ್ಲ ಬೈಬಲ್ ಹೇಳ್ಬೇಕಂದ್ರೆ ನಿಮ್ಮ ಒಂದು ಶೋಧನೆ ನಿಮಗೆ ಹೆಂಗಿರ್ತಾರಂತೆ, ಹೆಂಗೆ ಕಂಪೇರ್ ಮಾಡ್ತಾರೆ ಚಿನ್ನಕ್ಕೆ ಏನು ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಲ್ವರ. ನಿಮ್ಮ ಬೆಂಕಿ ಹಾಕಿದ್ದಕ್ಕೆ ನೀವು ಏನೋ ವಿಪರೀತ ಆಗ್ಬಿಡ್ತು ಅಂತ ನೀವು ಎಣಿಸ್ಬೇಡಿ ಅಂತ ಹೇಳ್ತಾರೆ. ಹಂಗಾರೆ ಅರ್ಥ ಏನಪ್ಪ ಅಂದರೆ ನಾವು ಮಾಡಿದ ಒಡಂಬಡಿಕೆ ಪ್ರಕಾರ ನಮ್ಗೆ ಏನು ಮಾಡ್ತಾರೆ ದೇವ್ರ ಬೆಂಕಿ ಪುಟಕ್ಕೆ ಯಾಕೆ ಹಾಕ್ತಾರೆ, ನಮಗೆ ತುಂಬ ಒಂದು ಕಷ್ಟವಾದಂಥ ಸನ್ನಿವೇಶಗಳನ್ನು ಹಾಕ್ತಾರೆ. ಏನಕ್ಕೆ ನಮ್ಮನ್ನು ನಾಶ ಮಾಡಬೇಕು ಅಂತ ದೇವ್ರಿಗೆ ಮನಸ್ಸಿಲ್ಲ ರೀ, ನಮ್ಮನ್ನು ಶುದ್ಧ ಮಾಡಬೇಕು. ಅದರ ಶಡ್ರಾಕ್ ಮೇಶಕ್ ಅಬೇದ್ನೆಗೋನ ದೇವ್ರು ಕಾಪಾಡಿದ್ರು, ಯಾವಾಗ ಕಾಪಾಡಿದ್ರು ಯಾವಾಗ
ಬೆಂಕಿಯಲ್ಲಿ
ಕಾಪಾಡ
ಹಾಕಿದ್ರೆ
ಬೆಂಕಿಯಲ್ಲಿ
ಬೆಂಕಿಯಲ್ಲಿ ಹಾಕಿದ್ರೆ
ಬೆಂಕಿಲಿ ಹಾಕಿದ ಮೇಲೆ ಯಾಕಪ್ಪ, ದೇವ್ರು ಫಸ್ಟೇ ಕಾಪಾಡ್ಬೋದಾಗಿತ್ತಲ್ಲ ಅಂದ್ರೆ ಅವ್ರ ನಂಬಿಕೆಗೆ ಪರೀಕ್ಷೆ ನೋಡೋಣ ಏನ್ ಮಾಡ್ತಾರೆ. ನಾನು ಕಾಪಾಡ್ತೀನಿ ಅದ್ರಲ್ಲಿ ಸಂದೇಹನೇ ಇಲ್ಲ ಅಲ್ವರ. ಆದ್ರೆ ಅವ್ರ ನಂಬಿಕೆಗೆ ಪರೀಕ್ಷೆ ಇದೇ ತರ ರೀ, ಬೆಂಕಿ ಪುಟಕ್ಕೆ ಹಾಕಿದ ಮೇಲೆ ದೇವ್ರು ಯಾವತ್ತು ಕೈ ಬಿಡಲ್ಲ ನಮ್ಮನ್ನ ಅಲ್ವರ. ಅದಕ್ಕೆ ದೇವ್ರು ಕಾಪಾಡಕ್ ಆ ನಂಬಿಕೆ ನಮಗಿದೆಯಾ ಅಂತ ಪರೀಕ್ಷೆ ಮಾಡ್ತಾರೆ ಅಷ್ಟೇ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇಸ್ರೇಲ್ ಮಾಡಿದಂಥ ಮಿಸ್ಟೇಕ್ ನಾವು ಏನು ಮಾಡಕ್ ಹೋಗ್ಬಾರ್ದು, ಮಾಡಕ್ಕೆ ಹೋಗ್ಬಾರ್ದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ?
ಓದ್ತೀನಿ ಬ್ರದರ್.
ಓದ್ತೀರಾ? ಹಾಂ ಓದಿ ಅನ್ನಿಸ್ ಅಷ್ಟರ್.
ನಾವೀಗಾಗಲೇ ಗಮನಿಸಿರುವಂತೆ ಪ್ರತಿಷ್ಠೆಗೊಂಡ ದೇವರ ಮಕ್ಕಳು ಆತ್ಮನಿಂದ ಪಡೆಕೊಂಡವರು. ನೂತನ ಸೃಷ್ಟಿಗಳು ಪ್ರಸ್ತುತದಲ್ಲಿ ಇಬ್ಬಗೆಯ ವ್ಯಕ್ತಿತ್ವ ಹೊಂದಿದವರಾಗಿದ್ದಾರೆ. ಇನ್ನೂ ಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವ ನೂತನವಾದದ್ದು ಇನ್ನೂ ಹುಟ್ಟದೇ ಇರುವುದು, ಸೂಕ್ತವಾಗಿ ಒಪ್ಪುವ ದೇಹವಿಲ್ಲದ್ದು ಸತ್ತ ಎಣಿಕೆಯಲ್ಲಿರುವ ಹಳೆಯ ದೇಹದಲ್ಲಿ ಜೀವಿಸುತ್ತಿರುತ್ತದೆ. ಅದರ ಅಭಿವೃದ್ಧಿಯ ಕಾಲದಲ್ಲಿ ನವೀಕೃತ ಚಿತ್ತದ ಮೂಲಕ ಉಪಯೋಗ ಮತ್ತು ಸೇವೆಗಾಗಿ ಸ್ವಾಧೀನಪಡಿಸಿಕೊಂಡಿರುವುದಾಗಿದೆ. ಕ್ರೈಸ್ತರು ಎರಡು ಸ್ವಭಾವರಾಗಿದ್ದಾರೆ ಎಂಬ ಅಭಿಪ್ರಾಯವನ್ನು ಇದು ಹೇಗೂ ನೀಡುವುದಿಲ್ಲ. ಯಾಕೆಂದರೆ ಅಂಥ ಆಲೋಚನೆಯು ಸತ್ಯವೇದ ವಿಜ್ಞಾನಕ್ಕೆ ವಿರುದ್ಧವಾಗಿದೆ. ನೂತನ ಆತ್ಮವು ಕ್ರಿಸ್ತನ ಮನಸ್ಸು, ಪವಿತ್ರವಾದ ಪ್ರವೃತ್ತಿ ಮತ್ತೆ ಪ್ರವೃತ್ತಿ ಅಥವಾ ಚಿತ್ತ ಇವುಗಳು ಮಾತ್ರವೇ ದೇವರಿಂದ ಮಾನ್ಯತೆ ಪಟ್ಟವುಗಳಾಗಿವೆ, ಮತ್ತು ಇವುಗಳು ಮಾತ್ರವೇ ಪವಿತ್ರ ಸಹೋದರರುಗಳಿಂದ ದೇವರ ಕರೆ ಹೊಂದಿದ ಪಾಲುದಾರರಿಂದಲೂ ಮಾನ್ಯತೆ ಪಟ್ಟವುಗಳಾಗಿವೆ. ಪರಂತು ದೇವರ ವಾಕ್ಯದಿಂದ ಹುಟ್ಟಿದವರ ಪ್ರವೃತ್ತಿಗೂ ಹಳೆಯ ಮನಸ್ಸಿನ ಚಿತ್ತಕ್ಕೂ ಆತ್ಮಕ್ಕೂ ನಮ್ಮ ಪತನಗೊಂಡ ದೇಹದ ಪ್ರವೃತ್ತಿಗೂ ನಿರಂತರವಾದ ಕಾದಾಟದ ಸ್ಥಿತಿ ಉಂಟಾಗುತ್ತದೆ. ಕೆಲವೊಮ್ಮೆ ದೇವರ ವಾಕ್ಯದಲ್ಲಿ ವಿರುದ್ಧವಾದ ಚಿತ್ತ ಅಥವಾ ನಮ್ಮ ದೇಹದ ಪ್ರವೃತ್ತಿಯು ನಮ್ಮ ಆತ್ಮವಾಗಿದೆ ಎಂದು ಹೇಳಲಾಗುತ್ತದೆ. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ನಮ್ಮ ದೇಹದಲ್ಲಿ ಯಾವುದೇ ಸರ್ವ ಸಂಪೂರ್ಣವಾದದ್ದು ವಾದುವುದು ವಾಸಿಸುವುದಿಲ್ಲ. ಅಭಿಮಾನ ತಾಪದಿಂದಲೂ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ? ಯಾಕೋಬ 4:5 ಎಂದು ಬರೆದಿದೆ.
ಓಕೆ,
ಆಯ್ತು ಬ್ರದರ್.
ಥ್ಯಾಂಕ್ ಯು ಸರ್. ಯಾರಾದರೂ ದಯವಿಟ್ಟು ಯಾಕೋಬು 4:5 ಓದ್ರಿ. ಜೇಮ್ಸ್ 4:5 ಬ್ರದರ್ ಸಿಸ್ಟರ್ಸ್ ಅನು ಸಿಸ್ಟರ್.
ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸ್ತಿರೋ?
ಓಕೆ, ಹಂಗೆ ಬಂತ ನಿಮಿಷ ಅಂತ್ರಿ.
ಆಲೋಚನೆ ಬ್ರದರ್.
4:5 ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ? ಓಕೆ, ತಮಿಳ್ ಇದೆಯಾ ಯಾರ ಹತ್ರ ಇಲ್ಲಿ? ತಮಿಳ್ ಬೈಬಲ್ ಯಾರ ಹತ್ರ ಇದೆಯಾ? ಸರಿ, ಇಂಗ್ಲೀಷಲ್ಲಿ ಯಾರ ಹತ್ರ ಓದ್ತೀರಾ? ಜೇಮ್ಸ್ 4:5 ಇಂಗ್ಲೀಷ್ ಯಾರ ಹತ್ರ ಇದೆಯಾ? ಯಾಕೋಬು 4:5 ಯಾರ ಹತ್ರ ಇದೆಯಾ? ಸರಿ, ನಾನೇ ಓದ್ಬಿಡ್ತೀನಿ, ಕೇಳ್ತಿರ್ತೀನಿ. ಹಾಂ, ಜೇಮ್ಸ್ 4:5 ಏನು ಹೇಳ್ತಾರೆ? ಡೂ ಯು ಥಿಂಕ್ ದಟ್ ದ ಸ್ಕ್ರಿಪ್ಚರ್ಸ್ ಸೇತ್ ಇನ್ ವೇನ್ ದಟ್ ಸ್ಪಿರಿಟ್ ದಟ್ ಡ್ವೆಲ್ಲತ್ ಇನ್ ಅಸ್ ಲಸ್ಟತ್ ಟು ಎನ್ವಿ ಅಂತ ಹೇಳ್ತಾರೆ. ನಮ್ಮಲ್ಲಿರೋಂಥ ಆತ್ಮ ಏನು ಮಾಡ್ತಾರೆ ಅಂತಂದರೆ, ಏನ್ರಿ ದ್ವೇಷ ಪಡ್ತದೆ, ದ್ವೇಷ ಪಡೋದಕ್ಕೆ ಏನು ಮಾಡ್ತದೆ ಅಂತಲ್ಲಿ ಅಲ್ಲಿ ಆಸೆ ಪಡ್ತದೆ ಅಂತಂದ್ಬಿಟ್ಟು ಹೇಳ್ತಾರೆ ಅಲ್ಲ. ದ ಸ್ಪಿರಿಟ್ ದಟ್ ಡ್ವೆಲತ್ ಇನ್ ಅಸ್ ಲಸ್ಟತ್ ಇನ್ ಎನ್ವಿ ಅಂದರೆ ನಮ್ಮಲ್ಲಿರೋಂಥ ಆತ್ಮ ಅಲ್ಲಿ ದ್ವೇಷ ಪಡೋಕ್ಕೆ ಏನು ಮಾಡ್ತದಂತೆ, ತುಂಬ ಆಸೆ ಪಡ್ತದೆ ಅಂತಂತ ಹೇಳ್ತಾರೆ. ಏನಿದೆ ಅರ್ಥ ಯಾವುದಿದು? ನಮ್ಮಲ್ಲಿರೋಂಥ ಆತ್ಮ ದ್ವೇಷ ಪಡ್ತದ? ಇದು ಪವಿತ್ರ ಆತ್ಮನ ಗುಣಕ್ಕೆ ಆಪೋಸಿಟ್ ಆಗಿತ್ತಲ್ವಾ. ನಮ್ಮಲ್ಲಿರೋಂಥ ಆತ್ಮ ಏನು ಮಾಡಬೇಕು, ದ್ವೇಷ ಪಡ್ಬಾರ್ದು. ಏನು ಬೇಕು, ಪ್ರೀತಿ ಪಡಬೇಕಲ್ವಾ. ಇಲ್ಲಿ ಯಾಕೆ ದ್ವೇಷ ಪಡ್ತಾರೆ ಅಂದ್ಕೊಟ್ಟಿದೆ, ಹಂಗಾರೆ ಏನಿದು ಅಂತಂದ್ಬಿಟ್ಟೆ. ಈ ಅರ್ಥನೇ ಈ ಪ್ಯಾರಾಗ್ರಾಫಲ್ಲಿ ನಮ್ಮ ಸಹೋದರ ಏನು ಮಾಡೋದು ಇಲ್ಲಿ ಹೇಳೋದು ಅದರ. ಇವಾಗ ದೇವರ ಪವಿತ್ರ ಆತ್ಮ ದ್ವೇಷ ಪಡ್ತಾರ ಪ್ರೀತಿ ಪಡ್ತದ?
ರೀತಿ ಮಾಡ್ತಾ
ಪ್ರೀತಿ ಪಡ್ತಾರ, ಪ್ರೀತಿಯಲ್ಲಿ ಬೆಳೀತಾರೆ. ಮತ್ತೆ ಇಲ್ಲಿ ದ್ವೇಷ ಅಂತ ಕೊಟ್ಟಾರಲ್ಲ ಏನಕ್ಕೆ ಅಂತಂದರೆ, ಇದು ಎಕ್ಸ್ಪ್ಲನೇಷನ್ ಏನು ಹೇಳ್ತಾರೆ ಅಂತಂದರೆ, ನೋಡಿ ದೇವರ ಒಂದು ಕಾನ್ಸಿಕ್ರೇಟೆಡ್ ಚಿಲ್ಡ್ರನ್ನಲ್ಲಿ ಯಾರು ದೇವರಿಗೆ ತನ್ನ ಜೀವನವನ್ನು ಒಪ್ಪಿಸ್ ಕೊಟ್ಟಿದ್ದರೋ, ಪವಿತ್ರ ಆತ್ಮ ದೇವ್ರಿಗೆ ಕೊಟ್ಟಿದ್ದರೋ, ಅವರಲ್ಲಿ ಒಂದು ನೂತನ ಸೃಷ್ಟಿ ಅಂತೇನಾಗಿದೆ ಇದೆ ಅದರ. ಈ ನೂತನ ಸೃಷ್ಟಿ ಎಲ್ಲಪ್ಪ ಇದೆ ಅಂತ ನೋಡ್ತೀವಿ ಅಂದರೆ ಹಳೆಯ ಮನುಷ್ಯನೊಳಗೆ ಏನಾಗಿರೋದು ನೂತನ ಸೃಷ್ಟಿ ಇರೋದು, ಕರೆಕ್ಟಾ? ಅಂದರೆ ಈ ನೂತನ ಸೃಷ್ಟಿ ಅನೇಕ ದೇವರ ಕೆಲಸಗಳನ್ನ ಮಾಡಬೇಕು ಅಂತ ಏನಾಗಿರ್ತಾರೆ ಮನಸ್ಸಿರ್ತಾರೆ, ಆದರೆ ಮಾಡೋಕ್ಕಾಗ್ತದಾ ಅಂತಂದರೆ ಮಾಡೋಕ್ಕಾಗೋದಿಲ್ಲ. ಯಾಕೆಪ್ಪ ಅಂದರೆ ಈ ದೇಹದಲ್ಲಿ ಲಿಮಿಟೇಷನ್ಸ್ ಇರೋದ್ರಿಂದ ಈ ದೇಹ ಅದಕ್ಕೇನು ಮಾಡೋದಿಲ್ಲ, ಸರಿಯಾಗಿ ಸ್ಪಂದಿಸೋದಿಲ್ಲ. ಅವಾಗೆ ಮಾಡಬೇಕಾಗಿರೋಂಥ ಕೆಲಸಗಳನ್ನ ಮಾಡೋಕ್ಕೆ ಆಗೋದಿಲ್ಲ. ಯಾವ್ದನ್ನ ಮಾಡಬಾರ್ದೋ ಅದೇ ಕೆಲಸ ಏನು ಮಾಡ್ತಿರ್ತಾರೆ ಮಾಡ್ತಿರ್ತಾರೆ, ಯಾಕಂದರೆ ಅದು ಶರೀರದ ಬಲಹೀನತೆ ಅಲ್ವರ. ಹಾಗಿರ್ಬೇಕಾದ್ರೆ ನಮ್ಮ ಒಂದು ಜೀವಿತದಲ್ಲಿ ಯಾರ್ಯಾರು ಕಾನ್ಸಂಟ್ರೇಟ್ ಮಾಡಿದ್ರೆ ಇವೆಲ್ಲ ಜೀವಿತದಲ್ಲಿ ಏನಾಗಿರ್ತಾರೆ ಒಂದು ಹೋರಾಟ ಅಂತ ಏನಾಗಿರ್ತಾರೆ ಇದ್ದೇ ಇರ್ತಾರೆ
ಇರ್ತದೆ.
ಅದರ. ಯಾವುದಕ್ಕೆ ಹೋರಾಟ ಅಂತಂದರೆ ಗಲಾತಿಯರಲ್ಲಿ ಹೇಳ್ತಾರಲ್ಲ, ಇಲ್ಲಿ ಅಪೊಸ್ತಲ ಪೌಲ್ ಓದಿದ್ರಿ ಗಲಾತಿಯರು 5ನೇ ಅಧ್ಯಾಯದಲ್ಲಿ, ಗಲೇಷಿಯನ್ಸ್ 5th chapter, ಗಲೇಷಿಯನ್ಸ್ 5th chapter 17th verse. ಗಲೇಷಿಯನ್ಸ್
ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ.
ನೋಡಿದ್ರ ಏನ್ರಿ, ಶರೀರ ಆಸೆ ಪಡೋದು ಹೆಂಗಿದೆಂತೆ ಆತ್ಮಕ್ಕೆ ವಿರುದ್ಧ.
ಆತ್ಮನಿಗೆ ವಿರುದ್ಧವಾಗಿ
ಪವಿತ್ರ ಆತ್ಮಕ್ಕೆ ನೂತನ ಸೃಷ್ಟಿಗೆ ವಿರುದ್ಧವಾಗಿದೆ. ಶರೀರ ಭಾವ ಅಂತಂದ್ರೆ ಹಳೆ ಮನುಷ್ಯ ಮಾಡೋಂಥದ್ದು ಎಲ್ಲ ದೇವ್ರಿಗೆ ಏನಾಗಿದೆ ಇದು ಇಷ್ಟ ಇಲ್ಲದ ಕೆಲಸ. ಆಮೇಲೆ ನೆಕ್ಸ್ಟ್ ಬದರ್ ಮುಂದುವರಿ ಸಂತೋಷ್ ಬದರ್ ಹಂಗೆ. ಹಾ
ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ.
ನೋಡೋಣ, ನೀವು ಮಾಡಬೇಕಾಗಿರೋದನ್ನ ಮಾಡೋಕ್ಕಾಗಿದ್ರೆ ಒಂದಕ್ಕೊಂದು ಏನಾಗ್ತವೆ ಇವಾಗ ಹೋರಾಡ್ತವೆ. ಇದನ್ನೇ ಯಾಕೋಬಲ್ಲಿ ಅಪೋಸ್ಟಲ್ ಪೌಲ್ ಹೇಳೋದೇನಪ್ಪ ಅಂದರೆ ದ ಸ್ಪಿರಿಟ್ ದಟ್ ಡ್ವೆಲೆತ್ ಇನ್ ಯು ಲಸ್ಟ್ ಟು ಎನ್ವಿ. ಇದು ದ್ವೇಷ ಪಡೋದಕ್ಕೆ ಏನು ಮಾಡ್ತಾರೆ, ಆಸೆ ಪಡ್ತಾರೆ. ಯಾವ್ದನ್ನ ದ್ವೇಷ ಪಡೋದಕ್ಕೆ, ದೇವರ ಪವಿತ್ರ ಆತ್ಮ ಯಾವ್ದನ್ನ ದ್ವೇಷ ಪಡ್ತಾರಪ್ಪ ಅಂದರೆ ಏನು ಮಾಂಸದ ಕ್ರಿಯೆಗಳನ್ನ ಹೊರತು ದೇವರ ಕೆಲಸಗಳನ್ನ ಅಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಮಾಂಸಿಕವಾದದನ್ನ ನಾವೇನು ಮಾಡಬೇಕು, ಅದ್ವೇಷಿಸ್ಬೇಕಾ ಪ್ರೀತಿ ಮಾಡಬೇಕಾ?
ಬೇಕು
ದ್ವೇಷಿಸ್ಬೇಕು ಅಲ್ವರ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು 1ಕೊರಿಂಥ 9ನೇ ಅಧ್ಯಾಯದಲ್ಲಿ, ನಾನು ಮತ್ತೊಬ್ರಿಗೆ ಸುವಾರ್ತೆ ಸಾರಿದ ಮೇಲೆ ನಾನು ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತಂದ್ಬಿಟ್ಟು ನನ್ನ ದೇಹನ ಏನು ಮಾಡ್ತಿದ್ದಾನು ಚುಚ್ಚಿ ಅಧೀನ
ಮೆಚ್ಚಿಕೊಂಡು ಸ್ವಾಧೀನ ಮಾಡ್ಕೊಳ್ತಾನೆ.
ಸ್ವಾಧೀನ ಮಾಡ್ಕೊಂತ ಹೇಳ್ತಾರೆ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಏನ್ರಿ ಈ ಪವಿತ್ರ ಆತ್ಮ ನಮ್ಮನ್ನು ದ್ವೇಷಿಸೋದಂತಲ್ಲ, ನಮ್ಮಲ್ಲಿರೋಂಥ ಒಂದು ಕೆಟ್ಟ ಗುಣಗಳಿಗೆ ಏನಂತಾರೆ ಆಪೋಸಿಟ್ ಆಗಿರೋಂಥದ್ದು. ಓಕೆ ಗುಡ್, ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಇಷ್ಟರ್.
ನೂತನ ಆತ್ಮವು ನೂತನ ಸೃಷ್ಟಿಯು ಪ್ರೀತಿಯ ಆತ್ಮನಿಂದ ಪಡಕೊಳ್ಳಲ್ಪಟ್ಟದ್ದು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಯಾಕೆಂದರೆ ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. 1 ಕೊರಿಂಥ 13:4 ಎಂದು ಬರೆದದೆ. ಆದುದರಿಂದ ನಾವು ಯಾವಾಗ ಹೊಟ್ಟೆ ಕಿಚ್ಚಿನ ದ್ವೇಷದ ಕಲಹ ಇಲ್ಲವೇ ಒಣ ಹೆಮ್ಮೆಯ ಆತ್ಮವು ನಮ್ಮ ಕ್ರಿಯೆಗಳನ್ನು, ಮಾತುಗಳನ್ನು ಅಥವಾ ಆಲೋಚನೆಗಳನ್ನು ಯಾವುದೇ ಮಟ್ಟದಲ್ಲಿ ನಿಯಂತ್ರಿಸುವಾಗ ನಮ್ಮ ಹಳೆಯ ಕೆಟ್ಟ ಆತ್ಮವು ನೂತನ ಸೃಷ್ಟಿಗಳಾದ ನಮ್ಮ ಮೇಲೆ ಇನ್ನೂ ತನ್ನ ವಿಜಯವನ್ನು ಸಾಧಿಸುತ್ತಿರುತ್ತದೆ ಎಂಬುದು ನಿಶ್ಚಯವಾಗುತ್ತದೆ. ಅದೇ ಅನುಪಾತದಲ್ಲಿ ನಾವು ಇವುಗಳನ್ನು ದೂರ ಮಾಡಿ ವಿನಯ, ಒಳ್ಳೆತನ, ಸಾಧತ್ವ, ಸಹೋದರರ ಕರುಣೆ ಮುಂತಾದ ಪವಿತ್ರಾತ್ಮನ ಸಂಗತಿಗಳಿಂದ ತುಂಬಿಕೊಳ್ಳುವಾಗ ನಾವು ದೇವರ ಸ್ವರೂಪಿಯಾದ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯುವವರಾಗುತ್ತೇವೆ ಮತ್ತು ಅದೇ ಅನುಪಾತದಲ್ಲಿ ನಾವು ಪವಿತ್ರಾತ್ಮ ಭರಿತರಾಗುತ್ತೇವೆ. ಆತ್ಮಿಕ ವ್ಯಕ್ತಿಯಿಂದ ತುಂಬಿಕೊಳ್ಳುವುದಲ್ಲ, ಆದರೆ ಆತ್ಮದ ಪ್ರಭಾವ ತುಂಬಿಕೊಳ್ಳುವುದು. ಒಬ್ಬ ವ್ಯಕ್ತಿಯ ಚಿತ್ತ ಅಥವಾ ಪ್ರಭಾವವು ನಮ್ಮ ತಂದೆಯಾದ ಯಹೋವನದೇ. ಇದೇ ಆತ್ಮನು ಇನ್ನೂ ಸಹ ಆತನು ಪಡೆದ ಏಕೈಕ ಕುಮಾರನಲ್ಲಿಯೂ ಅದೇ ಎಂಬುದೇ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಸತ್ಯ ನೋಡ್ಬೇಕಾದ್ರೆ ಏನು ಹೇಳ್ತಾರೆ 1 ಕೊರಿಂಥಿಯನ್ಸ್ 13:4 ಏನು ಹೇಳ್ತಾರೆ, ಪ್ರೀತಿಯು ಏನು ಮಾಡೋದಿಲ್ಲ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿಯು ಉಬ್ಬಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಹಂಗೆ ಏನಪ್ಪ ಅಂದರೆ ನಮಗೆ ನೂತನ ಮನೋಭಾವ ನೂತನ ಸೃಷ್ಟಿ ಒಂದು ನೂತನ ಸೃಷ್ಟಿಯ ಮನಸ್ಸಿತ್ತು ಅಂತಂದರೆ ಇದು ದ್ವೇಷ ಪಡೋದು ಕಚಾಟ ಪಡೋಂಥದ್ದು ಅದರ ಹೊಟ್ಟೆ ಕಿಚ್ಚು ಪಡೋಂಥದ್ದು ಈ ಗುಣಗಳು ಏನಾಗಿರಲಿಲ್ಲ ಇದು ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಎಷ್ಟು ಮಾತ್ರಕ್ಕೆ ದೇವರ ಒಂದು ವಾಕ್ಯಕ್ಕೆ ಅನುಗುಣವಾಗಿ ನಡೀತಿರೋ ಅಷ್ಟು ಮಾತ್ರಕ್ಕೆ ನಾವು ಏನು ಮಾಡೋಕ್ಕೆ ಸಾಧ್ಯ, ಇದನ್ನೆಲ್ಲ ಜಯಿಸೋದಕ್ಕೆ ಸಾಧ್ಯ. ಇದೆಲ್ಲ ಒಂದೇ ದಿನಕ್ಕೆ ಆಗೋಂಥ ಕೆಲಸಗಳಲ್ಲ, ಇದು ಕ್ರಮೇಣವಾಗಿ ದಿನ ದಿನ ಏನ್ರಿ ಒಂದು ಬೆಳೆಯಂಥ ಒಂದು ಕೆಲಸ ಅಲ್ವರ. ಅದು ನೋಡ್ಬೇಕಾದ್ರೆ ಬೈಬಲ್ನಲ್ಲಿ ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು ಪವಿತ್ರ ಆತ್ಮನಿಂದ ಭರಿತವರಾಗಿರಿ ಅಂತ ಹೇಳ್ತಾರೆ. ಹಂಗನೇ ಅಂತ ಪವಿತ್ರ ಆತ್ಮ ಭರಿತವರಾಗಿರಿ ಅಂತಂದರೆ ಅಂದರೆ ನಾವು ಹೋಲಿ ಮೈಂಡನ್ನು ಯಾವಾಗ ಏನು ಮಾಡಬೇಕು ರಿಟೈನ್ ಮಾಡಬೇಕು. ಅವರ ಆ ಮೈಂಡ್ ನ ರಿಟೈನ್ ಮಾಡಿದ ಅವಾಗ ಏನಾಗ್ತಾರೆ ಅಂತಂದ್ರೆ, ನಾವು ಅದೇ ಒಂದು ವಾಕ್ಯದ ಪಕ್ಕನೆ ಆಗ್ತಾರೆ, ಬೆಳೆದಿಕ್ಕೆ ಅನುಕೂಲ ಆಗ್ತಾರೆ ಅಂತಂದ್ಬಿಟ್ಟು. ಅದರ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನವಿತಾ ಸಿಸ್ಟರ್ ಓದ್ಬೋದಾ?
ಆ ಬ್ರದರ್,
ಓಕೆ.
ಅಪೋಸ್ತಲನು ನಮ್ಮ ಆತ್ಮ, ಮನಸ್ಸು ಮತ್ತು ಪ್ರವೃತ್ತಿ ಹಾಗೂ ನಾವು ಪುನರುಜ್ಜೀವಿತಗೊಳಿಸಿಕೊಂಡಿರುವ ನೂತನ ಆತ್ಮ, ನಮ್ಮ ಶಾರೀರಿಕ ಆತ್ಮ, ಪ್ರವೃತ್ತಿ ಮತ್ತು ಮನಸ್ಸು ಇವುಗಳ ನಡುವೆ ನಡೆಯುವ ಹೋರಾಟದ ಬಗ್ಗೆ ಮತ್ತು ಬರೆಯುವವನಾಗಿದ್ದಾನೆ. ಆದರೆ ಆತನು ಈ ಪ್ರಸ್ತಾಪವನ್ನು ಎಣಿಕೆಯ ದೃಷ್ಟಿಕೋನದಲ್ಲಿ ವ್ಯವಹರಿಸುತ್ತಾನೆ. ನಮ್ಮ ದೇಹವು ಇನ್ನು ಮುಂದೆ ನಮ್ಮದಾಗಿರದೆ, ಅದು ನಮ್ಮ ಶತ್ರುವೇ ಎಂಬಂತೆ, ಮತ್ತು ನಾವು ಕೇವಲ ನೂತನ ಸೃಷ್ಟಿಗಳು ಮಾತ್ರವೇ ಆಗಿ ಗ್ರಹಿಸಲ್ಪಟ್ಟಿದ್ದೇವೆ, ಮತ್ತು ಪವಿತ್ರಾತ್ಮವು ಮಾತ್ರವೇ ನಮ್ಮ ಏಕೈಕ ಮನಸ್ಸು ಮತ್ತು ಪ್ರವೃತ್ತಿಯಾಗಿದೆ ಎಂಬಂತೆ ಆತನು ಹೇಳುವುದೇನೆಂದರೆ, ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬ ನಿರೀಕ್ಷೆ ಸಫಲವಾಗುವುದೆಂದು ಎದುರು ನೋಡುತ್ತೇವೆ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲ್ಚಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಗಲಾತ್ಯ 5:5-16-17.
ಥ್ಯಾಂಕ್ ಯು.
ನಿರಂತರ
ಮುಗಿತಾ?
ಇಲ್ಲ
ಸಾರಿ ಸಾರಿ, ಓದಿ ಪ್ಲೀಸ್, ಓದಿ ಪ್ಲೀಸ್.
ನಿರಂತರವಾದ ವಿರೋಧ ಮತ್ತು ದೇಹದ ಮೋಸಗಾರಿಕೆಯು ಪರಿಪೂರ್ಣವಾದ ಕಾರ್ಯಗಳಿಗೆ ತಡೆಯನ್ನುಂಟು ಮಾಡುವವುಗಳಾಗಿವೆ. ಆದರೆ ದೇವರ ಕೃಪೆಯಿಂದ ಇವು ನಮ್ಮನ್ನು ದೇವರಿಗೆ ನೂತನ ಸೃಷ್ಟಿಗಳನ್ನಾಗಿ ಅಂಗೀಕರಿಸುವುದನ್ನು ಅಡ್ಡಿಪಡಿಸುವುದಿಲ್ಲ. ನೂತನ ಸೃಷ್ಟಿಯ ಹೃದಯಗಳು, ಆತ್ಮಗಳು, ಉದ್ದೇಶಗಳು ಪವಿತ್ರವಾಗಿರುತ್ತವೆ, ಮತ್ತು ಇವುಗಳು ಆತನ ಪ್ರಿಯಕುಮಾರನ ಮೂಲಕ ತಂದೆಗೆ ಅಂಗೀಕೃತವಾದವುಗಳಾಗಿವೆ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸಿಸ್ಟರ್. ಸರಿ, ನೋಡ್ಬೇಕಾದ್ರೆ ಅವಾಗೆ ನಾವು ನೋಡಿದಂತೆ ಅದೇ ಪಾಯಿಂಟ್ ಏನು ಮಾಡ್ತಾರೆ ಅಪೊಸ್ಟಲ್ ಪೌಲ್ ಇನ್ನು ಡೀಟೇಲ್ ಆಗಿ ಏನು ಮಾಡ್ತಾರೆ ಹೇಳ್ತಾರೆ ಅದರ. ಸರಿ, ನೋಡ್ಬೇಕಾದ್ರೆ ಈ ಒಂದು ಹೋರಾಟ ವಿಚಾರದಲ್ಲಿ ದೇವರು ಹೆಂಗಪ್ಪ ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ನಮ್ಮನ್ನ ಏನ್ರಿ ನೂತನ ಸೃಷ್ಟಿಯ ಒಂದು ದೃಷ್ಟಿಕೋನದಲ್ಲಿ ಏನು ಮಾಡೋದು ಅಲ್ಲಿ ನೋಡೋದು, ಅದಕ್ಕೆ ಹೇಳ್ತಾರೆ ಇಂಗ್ಲೀಷ್ ಅಂದರೆ ರಿಕಾಯಿನ್ ದ ಸ್ಟ್ಯಾಂಡ್ ಪಾಯಿಂಟ್ ಅಂತ ಹೇಳ್ತಾರೆ. ದೇವರು ನಮ್ಮನ್ನ ಒಂದು ಪರಿಪೂರ್ಣವಂಥ ಮನುಷ್ಯನ ಅಂತದ ಒಂದು ದೃಷ್ಟಿಯಲ್ಲಿ ಏನು ಮಾಡ್ತಾರೆ ನೋಡ್ತಾರೆ. ಯಾವ ಥರ ನೋಡ್ತಾರೆ ಅಂದರೆ, ನಮ್ಮ ಬಲಹೀನತೆಗಳ ಅನುಸಾರವಾಗಿ ಏನು ಮಾಡೋಕೆ ಹೋಗಲ್ಲ ಅವರು, ನೋಡೋದಕ್ಕೆ ಹೋಗಲ್ಲ ಅದರ. ಸೊ ನೋಡ್ಬೇಕಾದ್ರೆ ಅಲ್ಲಿ ಮನಸ್ಸು, ಆ ನೂತನ ಮನಸ್ಸೇನಿತ್ತು ಆ ಆಧಾರದ ಮೇಲೆ ದೇವರೇನು ಮಾಡೋದು ನಮ್ಮನ್ನ ಒಂದು ಡಿಸೈಡ್ ಮಾಡೋದು ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಎಷ್ಟು ಸತಿ ನಾವು ಕೆಲವು ವಿಚಾರಗಳನ್ನ ಬೇಕು ಅಂತ ಮಾಡೋಕೆ ಹೋಗಲ್ಲ ರೀ ಅದರ. ಆವಾಗ ಆ ಮಿಸ್ಟೇಕ್ಸ್ಗಳನ್ನ ದೇವರೇ ಮಾಡ್ತಾರೆ, ಓವರ್ಲುಕ್ ಮಾಡ್ತಾರೆ. ಓವರ್ಲುಕ್ ಮಾಡ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂತಂದರೆ, ಉದ್ದೇಶ ಸರಿಯಾಗಿತ್ತಾ ಅವಾಗ ಏನು ಮಾಡ್ತಾರೆ ದೇವರು ಇದು ಸರಿ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ದೇವ್ರ ಮಕ್ಕಳು ಹೇಗಿರಬೇಕು ಅಂತಂದರೆ, ಒಂದು ಮೆರೈನ್ ಕಾಂಪಸ್ ಥರ ಇರಬೇಕ್ರಿ. ಇವಾಗ ಹಡಗು ಸಮುದ್ರದಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಯಾವ ರೋಡ್ಗಳು ಇರೋಲ್ಲ, ಅಂದರೆ ಯಾವ ಡೈರೆಕ್ಷನ್ಸ್ ಇರೋಲ್ಲ ಸೆಂಟ್ರಲಿ, ಅದರ ನೀವು ಲೆಫ್ಟ್ಗೆ ಹೋಗಿ ರೈಟ್ಗೆ ಹೋಗಿ ಹಿಂಗೆ ಹೋಗ್ಬೇಕು ಅಂತ. ಸೊ ಇದೆಲ್ಲ ಹೆಂಗೆ ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ ಅಂತಂದರೆ, ಒಂದು ಮೆರೈನ್ ಕಾಂಪಸ್ ಇಟ್ಕೊಂಡು ಏನು ಮಾಡ್ತಾರೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಲಾಂಗಿಟ್ಯೂಡು ಲ್ಯಾಟಿಟ್ಯೂಡ್ ಈ ಡೈರೆಕ್ಷನ್ ಇಷ್ಟಿದೆ ಹಂಗೆ ಹೋದಂದ್ರೆ ನಿಮ್ಗೆ ಏನಾಗ್ತಾರೆ ಆ ಗುರಿ ಮುಟ್ಟಕ್ಕೆ ಅನುಕೂಲ ಆಗ್ತಾರೆ ಅಂತಂದ್ರೆ. ಅದೇ ರೀತಿ ದೇವ್ರ ಮಕ್ಕಳು ನಾವು ಏನ್ರಿ ನಂಬಿಕೆ ಅಂತ ಹಡಗಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾರೆ ಈ ಲೋಕದ ಅಲ್ಲೋಲ ಕಲ್ಲೋಲವಂಥ ಲೋಕದಲ್ಲಿ ಸಮುದ್ರಗಳಲ್ಲಿ ನಮಗೆ ದಿಕ್ಕು ಕಾಣಿಸೋದಕ್ಕಾಗಲ್ಲ. ಅದೇ ನಮಗೆ ಏನಪ್ಪ ಇರಬೇಕು ಅಂದರೆ, ದಾರಿ ಎಲ್ಲೇ ತಪ್ಪೋದ್ರೂ ಸರಿ ನಮ್ಮ ಡೈರೆಕ್ಷನ್ ಗೈಡ್ ಮಾಡೋಕ್ಕೆ ಹೆಂಗಿರಬೇಕು ಅಂದರೆ ಒಂದು ಮೆರೈನ್ ಕಾಂಪಸ್ ಇರಬೇಕು. ಈ ಮೆರೈನ್ ಕಾಂಪಸ್ ಏನು ಸ್ಪೆಷಾಲಿಟಿ ಗೊತ್ತಾ? ನೀವೇನೇ ಅಲ್ಲಾಡಿಸಿ ನಿಂತಿರ್ತೀರಿ, ಎಲ್ಲಿಗೆ ಬಂದು ನಿಂತ್ಕೊಂತಾರೆ, ಯಾವ ಡೈರೆಕ್ಷನ್ ಬಂದು ನಿಂತ್ಕೊಂತಾರೆ ಗೊತ್ತಿದೆಯಾ? ಮುಳ್ಳು ಯಾವ ಕಡೆಗೆ ನಿಂತ್ಕೊಂತಾರೆ, ಯಾವ ದಿಕ್ಕಿಗೆ, ಯಾರಿಗೆ ಗೊತ್ತಿದೆಯಾ? ಮೆರೈನ್ ಕಾಂಪಸ್ ನಿಮ್ಮ ಮೊಬೈಲ್
ನಾರ್ತ್
ಅದರ ಉತ್ತರ ದಿಕ್ಕಿಗೆ ಬಂದು ನಿಂತ್ಕೊಂತಾರೆ. ಉತ್ತರ ದಿಕ್ಕು ಅಂತಂದ್ರೆ ಬೈಬಲ್ ನೋಡ್ಬೇಕ್ರೆ ಯಾರಿದ್ದಾರೆ ನಾರ್ತ್ ಅಲ್ಲಿ ಯಾರಿದ್ದಾರೆ?
ಬರ್ಲೋಕ
ಹಾ, ಅದರ ನಮ್ಮ ತಂದೆಯ ದೇವರು ಸಿಂಹಾಸನ ಇರೋದೆ ಉತ್ತರ ದಿಕ್ಕಲ್ಲಿ. ಅದಕ್ಕೆ ಸೇತಾನ್ ಏನಾಸೆ ಪಡ್ತಾನೆ, ಉತ್ತರ ದಿಕ್ಕಲ್ಲಿರುವಂತಹ ಸೂರ್ಯಗಣ ಪರ್ವತದ ಮೇಲೆ ಸಿಂಹಾಸನ ಏನು ಮಾಡ್ತೀನಿ ಏರಿಸುವೇನು ಅಲ್ವರ. ಹಂಗ್ರೆ ನಾರ್ತ್ ಅಲ್ಲಿರೋದು ನಮ್ಮ ಪರಲೋಕದ ದೇವರು. ಅಂದರೆ ನಮ್ದು ಏನೇ ಒಂದು ಚಂಚಲ ಆಗ್ಬಿಡ್ಲಿ, ಎಷ್ಟೇ ಡಿವೇಟ್ ಆಗಿಬಿಡ್ಲಿ, ಅಲ್ಟಿಮೇಟ್ ಆಗಿ ದೇವ್ರ ಮಕ್ಳು ಏನ್ಬೇಕು ವಾಪಸ್ ಎಲ್ಲಿಗೆ ಬರಬೇಕು, ದೇವ್ರ ಹತ್ರಕ್ಕೆ ಬರ್ಬೇಕ್ರಿ. ದೇವ್ರು ಇದನ್ನೇ ಏನು ಮಾಡೋದು ನಮ್ಮ ಹತ್ರ ಎದುರು ನೋಡೋಂಥದ್ದು ಅಲ್ವರ. ಅದೇ ನೋಡ್ಬೇಕಾದ್ರೆ ಈ ಹೋರಾಟ ಏನ್ರಿ ದೇವರು ಈ ರೀತಿ ಏನು ಮಾಡ್ತಾರೆ ನಮ್ಮನ್ನ ನೋಡ್ತಾರೆ ಅಲ್ವರ. ಹಂಗಾದ್ರೆ ಬೀಳೋದ ನೋಡಲ್ಲ, ಎದ್ದು ಬಂದು ತಿರುಗಿ ಎಷ್ಟು ನೀವು ನಿಂತ್ಕೊಂತೀರ ಅದನ್ನ ಏನು ಮಾಡ್ತಾರೆ ದೇವರು ನಮ್ಮ ಹತ್ರ ನೋಡ್ತಾರೆ. ಅದೇ ನೋಡ್ಬೇಕಾದ್ರೆ ಹೇಳೋದು ಏನಪ್ಪ ಅಂತಂದ್ರೆ, ಅಪೋಸ್ತಲ ಪೌಲ್ ಅದನ್ನ ಹೇಳೋದು ಏನ್ರಿ ಅವಾಗ ಓದಲ್ಲ ಗಲಾತಿಯಲ್ಲಿ ಏನ್ರಿ, ನಾವು ಮಾಡಬೇಕಾಗಿರೋಂಥದ್ದನ್ನ ಮಾಡೋಕ್ಕಾಗ್ದಿರಾ, ಮಾಡಿದ್ರದ್ದೇ ಮಾಡ್ತಾರೆ. ಈಗಿರ್ಬೇಕಾದ್ರೆ ನಮ್ಮಲ್ಲಿ ಏನಾಗ್ತಾರೆ ಒಂದು ಕಚ್ಚಾಟಗಳು ಇರ್ತಾರೆ, ಅಂದರೆ ನಮ್ಮ ಒಂದು ನೂತನ ಸೃಷ್ಟಿಗೂ ಹಳೆ ಮುಂಚಿಗಿಂತ ಕಚ್ಚಾಟಗಳು ಇರ್ತಾರೆ ಅಂತ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಲಿಖಿತ ಓದ್ಬೋದೇನಮ್ಮ?
ಅಂಕಲ್ ಓದ್ತೀನಿ.
ಓಕೆ.
ಆತ್ಮನ ಮೂಲಕ ದೇವರು ಬೋಧಿಸಿದ್ದಾನೆ, ಟಾಕ್ಡ್ ಆಫ್ ಗಾಡ್ ಥ್ರೂ ದ ಸ್ಪಿರಿಟ್. ನಾವು ಇದುವರೆಗೆ ಕರ್ತನ ಆತ್ಮನ ಬಗ್ಗೆ, ದೇವಜನರ ಮೇಲೆ ಅದರ ಕಾರ್ಯಾಚರಣೆ, ಅವರ ಮನಸ್ಸುಗಳ ಮೇಲೆ ಅದರ ಜ್ಞಾನೋದಯ ಪ್ರಭಾವ, ತಪ್ಪು ದೋಷಗಳ ನಿವಾರಣೆ, ಜೀವವುಳ್ಳ ಸತ್ಯವನ್ನು ನೀಡುವಂತೆ ವಾಕ್ಯದ ಪ್ರಕಾಶ ಇತ್ಯಾದಿಗಳಿಂದ ನಾವು ಅಪೊಸ್ತಲನ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಮತ್ತು ಅವುಗಳನ್ನು ಮೆಚ್ಚಿಕೊಳ್ಳುವುದಕ್ಕೂ ತೊಡಗುತ್ತೇವೆ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. 1 ಕೊರಿಂಥ 2:9-10. ನಮ್ಮ ಚಿತ್ತವನ್ನು ದೇವರಿಗೆ ಸಮರ್ಪಿಸಿಕೊಂಡ ಮೇಲೆ ನಾವು ಆತನಿಂದ ಬೋಧಿಸಲ್ಪಟ್ಟು ಆತನ ಮಾರ್ಗದಲ್ಲಿ ನಡೆಯುವೆವು. ನಾವು ಆತನ ಚಿತ್ತದ ಮನಸ್ಸಿನ ಮತ್ತು ಆತ್ಮನ ಸಾಮರಸ್ಯಕ್ಕೆ ಬಂದಿದ್ದೇವೆ ಎಂದು ಇದರಿಂದ ಹೇಳಿದಂತಾಯಿತು. ನಾವು ಈ ನೂತನ ದೃಷ್ಟಿಕೋನದಿಂದ ನೂತನ ಬೆಳಕಿನಲ್ಲಿ ಎಲ್ಲವನ್ನು ಕಂಡುಕೊಳ್ಳುವಂತೆ ನೂತನ ಮನಸ್ಸಿನ ದೃಷ್ಟಿಕೋನವೊಂದನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸುವುದರ ಮೂಲಕ ಎಲ್ಲವುಗಳು ನಮಗೆ ನೂತನವಾಗುತ್ತವೆ. ನೂತನ ಮನಸ್ಸು, ನೂತನ ಚಿತ್ತ, ಇವುಗಳು ನಮ್ಮನ್ನು ದೇವರಲ್ಲಿನ ಅಗಾಧವಾದ ಸಂಗತಿಗಳನ್ನು ಹುಡುಕುವಂತೆ, ನಾವು ಆತನನ್ನು ತಿಳುಕೊಂಡು ವಿಧೇಯ ಮಕ್ಕಳಂತೆ ಆತನ ಚಿತ್ತದಂತೆ ನಡೆಯಲು, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂತೆ ನಮ್ಮನ್ನು ಚುರುಕುಗೊಳಿಸುತ್ತವೆ. ನಮ್ಮ ತಂದೆಯ ವಯಸ್ಸು ಅಥವಾ ಆತ್ಮನನ್ನು ಹೊಂದಿದವರಾಗಿ ನಾವು ಆತನ ಬೋಧನೆಗಳನ್ನು ವಿವರವಾಗಿ ಎಚ್ಚರಿಕೆಯಿಂದ ಗಮನಿಸುತ್ತೇವೆ ಮತ್ತು ಆತನೊಂದಿಗೆ ಸಾಮರಸ್ಯದಲ್ಲಿ ನಡೆಯಲು ಬಯಸುತ್ತೇವೆ. ಮನುಷ್ಯನ ಒಳಗಿನ ಆಲೋಚನೆಗಳು, ಆತನ ಮನಸ್ಸು, ಚಿತ್ತ ಮತ್ತು ಯೋಜನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು? ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. 1 ಕೊರಿಂಥ 2:11. ಮತ್ತೊಬ್ಬರ ಮನಸ್ಸಿನಲ್ಲಿರುವುದನ್ನು, ಯೋಜನೆಗಳನ್ನು ಅವರು ಪ್ರಕಟಗೊಳಿಸದಿದ್ದರೆ ಅವನ್ನು ಯಾರೂ ತಿಳುಕೊಳ್ಳಲಾರರು ಎಂದು ಹೇಳಿದ ಹಾಗಾಯಿತು. ಅದರಂತೆ ದೇವರ ಮನಸ್ಸಿನೊಂದಿಗೆ ಸಾಮರಸ್ಯಕ್ಕೆ ಬಂದು ಪವಿತ್ರಾತ್ಮನನ್ನು ಹೊಂದಿಕೊಳ್ಳದ ಹೊರತು ಯಾರೂ ದೈವಿಕ ಮನಸ್ಸು ಮತ್ತು ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಓಕೆ ಸರಿ, ಇವಾಗ ಈ ಪ್ಯಾರಾಗ್ರಾಫ್ ಎಕ್ಸ್ಪ್ಲನೇಷನ್ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಪ್ಯಾರಾಗ್ರಾಫ್ ಕೂಡ ಓದ್ಬಿಡೋಣ, ಒಟ್ಟಿಗೆ ನಾವು ಎಕ್ಸ್ಪ್ಲನೇಷನ್ ನೋಡೋಣ. ನೆಕ್ಸ್ಟ್ ಯಾರು ಓದ್ತೀರಾ? ದಿವ್ಯ ಅಷ್ಟೇ ಓದ್ತೀರಾ? ಆಂಟಿ ನೆಕ್ಸ್ಟ್ ಓದಿ ಆಂಟಿ ನೀವು.
ಸರಿ.
ಓಕೆ, ದಿವ್ಯಾಸ್ಟರ್ ಓದಿ, ನೆಕ್ಸ್ಟ್ ಸಿಸ್ಟರ್ ಓದ್ತಾರೆ.
ನಮಗೆ ದೇವರು ಮುಕ್ತವಾಗಿ ನೀಡಿರುವ ಸಂಗತಿಗಳನ್ನು ತಿಳಿದುಕೊಳ್ಳುವಂತೆ ನಾವು ಈಗ ದೇವರ ಆತ್ಮನನ್ನು ಮನಸ್ಸು, ಪ್ರವೃತ್ತಿ ಅಥವಾ ಚಿತ್ತ ಪಡ್ಕೊಂಡಿದ್ದೇವೆ. ಆದರೆ ಪ್ರಾಕೃತ ಮನುಷ್ಯನು ದೇವರ ವಿಷಯಗಳನ್ನು ಬೇಡವೆನ್ನುತ್ತಾನೆ. ನಾವು ಅವನಿಗೆ ಹುಚ್ಚು ಮಾತಾಗಿದೆ. ಅವು ಅವನಿಗೆ ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಅವುಗಳು ದೇವರ ಆತ್ಮ ಅಥವಾ ಮನಸ್ಸನ್ನು, ಆತನ ಯೋಚನೆಯ ಆತ್ಮ, ಸತ್ಯದ ಆತ್ಮ ಇವುಗಳನ್ನು ಹೊಂದಿಕೊಂಡಿರುವುದರಿಂದ ಮಾತ್ರವೇ ಅರ್ಥ ಮಾಡಿಕೊಳ್ಳಬಹುದಾಗಿವೆ. ಅಂಥವರೆಲ್ಲರೂ ಈ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವವರೆಗೆ ನೀತಿವಂತಿಕೆ ಮತ್ತು ಸತ್ಯದೊಂದಿಗೆ ಸಾಮರಸ್ಯವಾದ ಮನೋಪ್ರವೃತ್ತಿಯನ್ನು ಹೊಂದಿಕೊಂಡಿರಬೇಕಾಗುತ್ತದೆ ಮತ್ತು ಪ್ರತಿನಿತ್ಯವೂ ದೇವರ ಮನಸ್ಸನ್ನು, ದೇವರ ಚಿತ್ತವನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ತಿಳಿದುಕೊಳ್ಳ ಬಯಸಬೇಕು ಮತ್ತು ಆತ್ಮನನ್ನು, ಪ್ರವೃತ್ತಿಯನ್ನು ಹೆಚ್ಚಾಗಿ ಹೊಂದಿಕೊಳ್ಳಬೇಕು. ಇಂಥ ವಿಧೇಯ ಮಕ್ಕಳು ಹೆಚ್ಚು ಹೆಚ್ಚಾಗಿ ಸತ್ಯದ ಆತ್ಮನನ್ನು ಹೊಂದಿಕೊಂಡು ವಿಧೇಯತೆಯ ಆತ್ಮನನ್ನು ಅದರೊಂದಿಗೆ ಕೂಡಿಸಿಕೊಳ್ಳುತ್ತಾರೆ. ಆದರೆ ಅವರು ಒಬ್ಬ ಪ್ರಾಕೃತಿಕ ಮನುಷ್ಯನು ಒಲವು ತೋರುವಂತೆ ಆತ್ಮೀಕ ಸಂಗತಿಗಳನ್ನು ಸ್ವಾಭಾವಿಕ ಸಂಗತಿಗಳೊಂದಿಗೆ ತುಲನೆ ಮಾಡುವುದರ ಮೂಲಕ ಈ ಸ್ಥಿತಿಯನ್ನು ಹೊಂದಿಕೊಳ್ಳುವುದಿಲ್ಲ. ಆದರೆ ದೈವಿಕ ಉಪದೇಶವನ್ನು ಅನುಸರಿಸುವುದರ ಮೂಲಕ ಮತ್ತು ಆತ್ಮಿಕ ಸಂಗತಿಗಳನ್ನು ಆತ್ಮಿಕವಾದವುಗಳೊಂದಿಗೆ ಹೋಲಿಸುವುದರ ಮೂಲಕ ಮಾತ್ರವೇ ಪಡಕೊಳ್ಳುತ್ತಾನೆ. 1 ಕೊರಿಂಥ 2 ಅಧ್ಯಾಯ 13ನೇ ವಚನ. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಯಾರು ಪವಿತ್ರಾತ್ಮ ಅಥವಾ ಪವಿತ್ರ ಮನಸ್ಸನ್ನು ಪಡಕೊಂಡಿರುವನೋ ಅವನು ಎಲ್ಲವನ್ನೂ ವಿಚಾರಿಸಿಕೊಳ್ಳುತ್ತಾನೆ. ಈತನಿಗೆ ಪ್ರಾಕೃತ ಮತ್ತು ಆತ್ಮಿಕ ಸಂಗತಿಗಳು ದೈವಿಕ ಯೋಚನೆಯ ಮುಖಾಂತರ ನಡೆಯುವುದರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಅಂದಾಜು ಹಾಕಲು ಆಗುವುದು. ಆದರೆ ಇವನನ್ನು ಯಾವನಾದರೂ ವಿಚಾರಿಸಿಕೊಳ್ಳುವುದಿಲ್ಲ. ಆತ್ಮಿಕ ಮನಸ್ಸಿರುವ ನೂತನ ಸೃಷ್ಟಿಯು ನಿರೀಕ್ಷೆ ಮತ್ತು ಪ್ರತೀಕ್ಷೆಗಳಿಗೋಸ್ಕರ ಸ್ವ ಇಚ್ಛೆಯಿಂದ ತ್ಯಾಗ ಮಾಡುವವನು ಪ್ರಾಕೃತ ಮನುಷ್ಯನಿಗೆ ಅರ್ಥವಾಗಲಾರದು ಮತ್ತು ನಿರ್ಣಯಿಸಲಾರನು. ಏಕೆಂದರೆ ಪ್ರಾಕೃತ ಮನುಷ್ಯನಿಗೆ ಈ ವಿಷಯಗಳು ಬೆಲೆಯುಳ್ಳದ್ದಾಗಿರುವುದರಿಂದ ಅವನಿಗೆ ಅಸಹಜವಾಗಿಯೂ ಅಸಮಂಜಸವಾಗಿಯೂ ತೋರಿಬರುತ್ತದೆ. ಆದುದರಿಂದ ಕರ್ತನ ಹಿಂಬಾಲಕರನ್ನು ಪ್ರಾಪಂಚಿಕ ಮನಸ್ಸುಳ್ಳ ಈ ಲೋಕದವರು ಮೂರ್ಖರು ಎಂದು ಎಣಿಸುತ್ತಾರೆ. 1 ಕೊರಿಂಥ 2 ಅಧ್ಯಾಯ 12ನೇ ವಚನದಿಂದ 16ನೇ ವಚನ ನೋಡಿರಿ. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವೋ ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನೀವು ಮಾನಶಾಲಿಗಳು, ನಾವು ಮಾನಹೀನರು. 1 ಕೊರಿಂಥ 4ನೇ ಅಧ್ಯಾಯ 10ನೇ ವಚನ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸರ್. ಸರಿ, ಇವಾಗ ಎರಡು ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ, ಇದು ಸಬ್ ಹೆಡಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ? ಥಾಟ್ ಆಫ್ ಗಾಡ್ ಥ್ರೂ ದ ಸ್ಪಿರಿಟ್. ಹೌದರಾ? ಸೊ ದೇವರಿಂದ ಏನ್ರಿ ಉಪದೇಶ ಹೊಂದಲ್ಪಟ್ಟವರು. ಹೇಗೆ? ದೇವರ ಪವಿತ್ರ ಆತ್ಮನ ಮುಖಾಂತರ ದೇವರು ಏನ್ ಮಾಡಿ ಇವರಿಗೆ ಟೀಚ್ ಮಾಡಿದ್ದಾರೆ ಅಂತ. ಅದರ ಸರಿ, ಅದಕ್ಕೆ ಕೆಲವೊಂದು ವಾಕ್ಯಗಳು ಓದ ನೋಡಿರ್ತೀನಿ, ಇದನ್ನ ಹಿಂಗೆಂದು ಅರ್ಥ ಮಾಡ್ಕೊಳೋದಕ್ಕೆ. ಯೋಹಾನ 6ನೇ ಅಧ್ಯಾಯ 45ನೇ ವಾಕ್ಯ ಯಾರಾದ್ರು ಓದ್ರಿ. ಜಾನ್ 6:45.
ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ.
ಗುಡ್. ಅಂದ್ರೆ ತಂದೆಯಿಂದ ಕಲಿತವರು ಅಂದ್ರೆ ದೇವರಿಂದ ಬೋಧನೆ ಮಾಡಲ್ಪಡ್ತಾರೆ, ಶಿಕ್ಷಿತರಾಗ್ತಾರೆ. ಇಟ್ ಶುಡ್ ಆಲ್ ಬಿ ಟಾಟ್ ಆಫ್ ಗಾಡ್. ಅಲ್ರ ಅಂದ್ರೆ ದೇವ್ರು ಏನ್ ಮಾಡ್ತಾರೆ, ದೇವರೇ ಖುದ್ದಾಗ ಅವ್ರಿಗೆ ಏನ್ ಮಾಡ್ತಾರಂತೆ, ಹೇಳ್ಕೊಡ್ತಾರಂತೆ. ಅದರ ಸೊ ದೇವ್ರವ್ರಿಗೆ ಏನ್ ಮಾಡೋದು, ಟೀಚ್ ಮಾಡೋದಂತೆ. ಸರಿ, ಹೇಗೆ? ಅದಕ್ಕೆ ಹೇಳ್ತಾರೆ ದೇವರು ತನ್ನ ಪವಿತ್ರಾತ್ಮ ಮುಖಾಂತರ ಏನ್ ಮಾಡ್ತಾರೆ, ಟೀಚ್ ಮಾಡ್ತಾರೆ. ಅಫ್ಕೋರ್ಸ್ ಅದು ಅರ್ಥ ಮಾಡ್ಕೊಳ್ಳೋ ರೀತಿ ಇದೆ ಅಲ್ವರ. ಯಾವ ತರ? ಇನ್ನೊಂದು ವಾಕ್ಯ ಓದನ, ಜಾನ್ 14:26. ಜಾನ್ 14:26.
ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸು ಕೊಡುವ ಪವಿತ್ರಾತ್ಮನೇ, ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು.
ನೋಡ್ರ ಪವಿತ್ರಾತ್ಮನೇ ಅವನೇನ್ ಮಾಡ್ತಾನೆ, ನಿಮ್ಗೆ ಉಪದೇಶಿಸುವನು. ಹಾಗಾದ್ರೆ ದೇವರು ಟೀಚ್ ಮಾಡ್ತಾರೆ ದೇವ್ರ ಮಕ್ಳು ಹೆಂಗೆ ಅಂದರೆ, ಪವಿತ್ರಾತ್ಮ ಮುಖಾಂತರ ದೇವ್ರು ಟೀಚ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ಹೆಂಗೆ ಟೀಚ್ ಮಾಡ್ತಾರೆ ಅಂತಂದರೆ, ನಾವು ಯಾರ ಹತ್ರ ಪಾಠ ಕಲಿಯೋಂಥ ಅವಶ್ಯಕತೆ ಇಲ್ಲ ರೀ. ದೇವರೇ ಡೈರೆಕ್ಟಾಗಿ ನಮ್ಗೆ ಏನು ಮಾಡ್ತಾರೆ, ಹಂಗೆ ಹೋಲಿ ಸ್ಪಿರಿಟ್ ಮುಖಾಂತರ ಅಭಿಷೇಕದ ನಮ್ಗೆ ಏನು ಮಾಡ್ತಾರೆ, ಟೀಚ್ ಮಾಡ್ತಾರೆ. ಅದಕ್ಕೊಂದು ವಾಕ್ಯನೇ ಇದೆ ನೋಡಿರಿ, ಓದನ. ಎಲ್ಲಿ? 1ನೇ ಯೋಹಾನ 2:27. 1ನೇ ಯೋಹಾನ 2:27 ನೋಡಿರಿ. 1 ಜಾನ್ 2:27.
ಆದರೆ
ಆತನಿಂದ
ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವ ಅವಶ್ಯವಿಲ್ಲ.
ನೋಡ್ರ
ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ,
ನೋಡ್ರ
ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರಿ.
ನೋಡ್ರ ಯಾರು ನಿಮ್ಗೆ ಟೀಚ್ ಮಾಡೋದೇ ಬೇಕಾಗಿಲ್ಲ ರೀ. ನಾವು ಪವಿತ್ರಾತ್ಮ ನಿಮ್ಮಲ್ಲಿ ಇತ್ತಲ್ಲ, ಅದೇ ನಿಮ್ಗೆ ಟೀಚ್ ಮಾಡ್ಬಿಡ್ತಾರೆ ನೋಡಿರ್ತೀನಿ. ಅದರ ಏನು ಸೂಪರ್ ಆಗಿದೆ ವಾಕ್ಯ. ಅದಕ್ಕೆ ಎಷ್ಟೋ ಜನ ಏನಪ್ಪ ನಂಬ್ತಾರೆ ಅಂದರೆ, ಬ್ಲೈಂಡಾಗಿ ನಂಬ್ತಾರೆ. ಅಲ್ಲ, ಎಂಥ ನಂಬಿಕೆ ನೋಡಿರ್ತೀನಿ, ಅದರ ಸಾಸಿವೆ ಕಾಳಕ್ಕಿಂತ ಇನ್ನೂ ಮೋಸವಾಗಿರೋ ನಂಬಿಕೆ ಅವ್ರದ್ದು. ಅದರ ಹೆಂಗೆ ಬ್ಲೈಂಡ್ ಆಗಿದೆ ನಂಬಿಕೆ ಅಂತಂದರೆ, ನಾವು ಯಾರ ಹತ್ರ ಕರೆಯೋ ಅವಶ್ಯಕತೆ ಇದ್ದರೆ ದೇವರೇ ನಮ್ಗೆ ಗೋಲಿಸ್ಬಿಟ್ಟು ಕೊಟ್ಟು ದೇವರೇ ನಮ್ಗೆ ಏನು ಮಾಡ್ತಾರೆ, ಟೀಚ್ ಮಾಡ್ತಾರೆ ಅಂತ ನಮ್ಗೆ ಏನು ಮಾಡೋದು, ಏನು ರೀ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತಾರೆ ಅದು, ಜಪ ಮಾಡ್ತಾರದು, ಅದರ ಮನಸ್ಸಿಗೆ ಬಂದಂತೆ ರೀತಿಯಲ್ಲಿ ಜಪ ಮಾಡ್ಬೇಕಾದ್ರೆ ಏನು ಮನಸ್ಸಿಗೆಲ್ಲ ಆಲೋಚನೆ ಬರ್ತದೆ ಅದೆಲ್ಲ ದೇವರಿಂದ ಬಂದಿರೋ ಥರ ದೇವ್ರ ನಮ್ಮ ಹತ್ರ ಮಾತಾಡಿದ್ರ ದೇವ್ರು ನಮ್ಗೆ ಏನು ಮಾಡಿದ್ರು ನಮಗೆಲ್ಲ ಬೋಧನೆ ಮಾಡ್ಬಿಟ್ರೆ ಅಂತ ಮಾಡೋದು, ಇಷ್ಟವಾದಂಥ ಕಲ್ಪನಾ ಕಥೆಗಳೇನು ಮಾಡೋದು ಹುಟ್ಟಿಸ್ಕೊಳ್ಳೋದು ಅಲ್ವರಾ. ಸರಿ, ಇವಾಗ ಇವಷ್ಟು ಓದಿದ ವಾಕ್ಯಗಳಲ್ಲಿ ದೇವರೇ ಟೀಚ್ ಮಾಡ್ತಾರೆ, ದೇವರೇ ಟೀಚ್ ಮಾಡ್ತಾರೆ ಅಂತ ಹೇಳ್ತಾರೆ. 1 ಯೋಹಾನ 2:27 ಹೇಳ್ತಾರೆ, ಯಾರೂ ನಿಮಗೆ ಟೀಚ್ ಮಾಡೋಂಥ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ, ನೀವು ಹೊಂದಿರೋಂಥ ಅಭಿಷೇಕ ಅದೇ ನಿಮ್ಗೇನು ಮಾಡ್ತದೆ, ಪವಿತ್ರಾತ್ಮ ನಿಮ್ಗೆ ಟೀಚ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಯಾಕೆ ಶಿಷ್ಯಂದ್ರಗಳಿಗೆ ಹೇಳ್ಬಿಟ್ಟು ಲೋಕದ ಕಟ್ಟೆ ಕಡೆಗೆ ಹೋಗಿ ಸುವಾರ್ತೆ ಸಾರು ಅಂತ ಹೇಳಿದ್ರು? ಕರೆಕ್ಟ್ ಅಲ್ವಾ? ದೇವ್ರ ಪವಿತ್ರಾತ್ಮ ಕಳಿಸ್ಬಿಟ್ಟು ದೇವ್ರು ಅವ್ರಿಗೆ ಟೀಚ್ ಮಾಡ್ತೀನಿ ಡೈರೆಕ್ಟಾಗಿ ಅಂತ ಹೇಳ್ಬೇಕ್ರಿ? ಯಾಕೆ ದೇವರು ಅಪೊಸ್ತಲ್ಸ್ ಮುಖಾಂತರ ಕೆಲಸ ಮಾಡಬೇಕಾಗಿತ್ತು? ಅವಶ್ಯಕತೆ ಇತ್ತ? ಮತ್ತು ಸಭೆಗಳೇನಕ್ಕೆ ಸ್ಥಾಪನೆ ಮಾಡೋದು? ಸಭೆಗಳಲ್ಲಿ ನೀವು ಕೂಡೋದನ್ನ ಬಿಡಬೇಡಿ ಅಂತ ಯಾಕೆ ಹೇಳಬೇಕಾಗಿತ್ತು? ಅದರ ನೀವು ಕೂಡಬೇಕಾದ್ರೆ ವಾಕ್ಯಗಳನ್ನ ನೀವು ಧ್ಯಾನ ಮಾಡಿ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದ್ರ ನಮಗಾಗಿ ಬರೋದು ಅಂತ ಯಾಕೆ ಹೇಳಬೇಕಾಗಿತ್ತು? ಅವಶ್ಯಕತೆ ಇತ್ತು ಇಲ್ವಲ್ಲ? ದೇವರ ಸನ್ನಿವೇಶಕ್ಕೆ ತಕ್ಕಂತೆ ದೇವರೇ ಮಾತಾಡ್ತಾರೆ, ದೇವರೇ ಟೀಚ್ ಮಾಡ್ತಾರೆ ಹೇಳ್ಬೇಕು, ಯಾಕೆ ಬೇಕು ನಮಗೆ ಉಪದೇಶಗಳು? ಅದು ಮಾತ್ರ ಅಲ್ಲ, ಎಫೆಸರ್ ಬರೆದ ಪತ್ರಿಕೆಯಲ್ಲಿ ಏನು ಹೇಳ್ತಾರೆ ನೋಡಿ, ಅಂತೀನಿ ಏನು ಹೇಳ್ತಾರೆ ನೋಡಿ, 4:11-12 ಓದ್ತೀನಿ. ಎಫೆಸರ್ ಬರೆದ ಪತ್ರಿಕೆ 4:11-12.
ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೋ, ಕೆಲವರನ್ನು ಪ್ರವಾದಿಗಳನ್ನಾಗಿಯೋ, ಕೆಲವರನ್ನು ಸುವಾರ್ಥಿಕರನ್ನಾಗಿಯೋ, ಕೆಲವರನ್ನು ಸಭಾಪಾಲಕರನ್ನಾಗಿಯೋ, ಉಪದೇಶಗಳನ್ನಾಗಿಯೋ ಅನುಗ್ರಹಿಸಿದನು.
ನೋಡ್ರ
ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹ ಅಭಿವೃದ್ಧಿಗೂ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು.
ಆತನು ಇವ್ರನ್ನ ಅನುಗ್ರಹಿಸಿದ್ರಂತೆ. ಯಾರನ್ನ? ಉಪದೇಶಕರನ್ನ, ಬೋಧಕರನ್ನ, ಅಪೊಸ್ತಲರನ್ನ, ಸುವಾರ್ತಿಕರನ್ನ. ಯಾಕೆ? ದೇವರು ಡೈರೆಕ್ಟ್ ಟೀಚ್ ಮಾಡ್ಬೇಕು, ಇವೆಲ್ಲ ಏನ್ ಬೇಕಾಗಿತ್ತು? ಹಂಗಾರೆ ಏನಕ್ಕೆ ಹೇಳ್ತಾರೆ, ಟಿಲ್ ವಿ ಕಮ್ ಅನ್ ಟು ದ ಮೆಚುರಿಟಿ ಆಫ್ ಕ್ರೈಸ್ಟ್, ಅಲ್ಲಿ ತನಕ ನಾವು ಬರುವ ತನಕ ಇವನ್ನೆಲ್ಲ ದೇವ್ರು ಏನ್ ಮಾಡೋರು ಅಂತ ಏರ್ಪಾಡು ಮಾಡೋರಂತೆ. ಮತ್ತೆ ಇಲ್ಲಿ ನೋಡಿದ್ರೆ ಏನು ನಮ್ಗೆ ಟೀಚ್ ಮಾಡೋದೇ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಯಾಕಪ್ಪ ಟೀಚ್ ಮಾಡ್ಬೇಡ ಅಂತ ಹೇಳೋರೆ, ಯಾಕೆ ದೇವರು ನಮಗೆ ಪವಿತ್ರಾತ್ಮ ಮುಖಾಂತರ ಟೀಚ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅರ್ಥ ಏನಂತ ನಮ್ಗೆ ಇವಾಗ ಅರ್ಥ ಮಾಡ್ಕೋಬೇಕು. ಈ ಅರ್ಥ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, 1 ಕೊರಿಂಥ 2 ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡ್ರು ಅಪೊಸ್ತಲ ಪೌಲ್ ಕ್ಲೀನಾಗಿ ಹೇಳ್ತಾರೆ, ಅದನ್ನೇ ನಮ್ಮ ಬ್ರದರು ಈ 2 ಪ್ಯಾರಾಗ್ರಾಫಲ್ಲಿ ಹೇಳಿರೋದು. 1 ಕೊರಿಂಥ 2 ಏನ್ರಿ, 7ನೇ ವಾಕ್ಯದಿಂದ ಹಿಡ್ದು 16ನೇ ವಾಕ್ಯದಲ್ಲಿ ಏನಿದೆ ಆ ತತ್ವನ ವರ್ಸ್ ಬೈ ವರ್ಸ್ ಈ ಪ್ಯಾರಾಗ್ರಾಫಲ್ಲಿ ನಮ್ಗೆ ಏನು ಮಾಡಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವಾಗ ನಾವು ಕನ್ನಡದಲ್ಲಿ ವಾಲ್ಯೂಮ್ ಓದ್ಬೇಕಾದ್ರೆ ಆ ಭಾಷೆ ಖಂಡಿತವಾಗಿ ಯಾರಿಗೂ ಅರ್ಥ ಆಗಿರಲ್ಲ, ಅದರ ಅಷ್ಟೊಂದು ಕಾಂಪ್ಲಿಕೇಟೆಡಾಗಿ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟವ್ರೆ. ಅದರ ಸಿಂಪ್ಲಿಫೈಡ್ ವರ್ಡ್ಸ್ ಅಲ್ಲಿ ಹಾಕಿದರೆ ಖಂಡಿತವಾಗೂ ಏನಾಗಿರೋದು, ಎಲ್ಲರಿಗೂ ಅರ್ಥ ಆಗಿರೋದು. ಸೊ ಇವಾಗ ಏನು ಹೇಳ್ತಾರೋ ಅಲ್ಲಿ ಅಪೊಸ್ತಲ ಪೌಲು, ದೇವ್ರು ಯಾವ ಥರ ಒಬ್ರಿಗೆ ಟೀಚ್ ಮಾಡ್ತಾರಂತೆ ಅದರ ಅದನ್ನು ಹೇಳ್ತಾರೆ. ಇವಾಗ ಇವಾಗ ಓದೋಣ ಇಲ್ಲಿ ಬೈಬಲ್ ಅಂತ ತೆಗೀರಿ, 1ನೇ ಕೊರಿಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಓದೋಣ. ಏನಪ್ಪ ಹೇಳ್ತಾರೆ ಏನ್ರಿ, 7 ಮತ್ತು 8ನೇ ವಾಕ್ಯ ಓದಿ. 7 ಮತ್ತು 8 9.
ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರು ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ಇದನ್ನು ಇಹಲೋಕದ ಅಧಿಕಾರಿಗಳಲ್ಲೂ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸ್ತಿರಲಿಲ್ಲ.
ನೋಡ್ರ ಇಲ್ಲಿ ಅಪೊಸ್ತಲ ಪೌಲ್ ಮಾತಾಡ್ತಾ ಇದ್ದೀನಪ್ಪ ಅಂದ್ರೆ, ದೇವರು ಒಂದು ಸೂಪರ್ ಆಗಿದಂತ ಅವ್ನು ಪ್ಲಾನಿಂಗ್ ಮಾಡಿದಾರಂತೆ ಅಲ್ದರ. ಇದು ಒಂದು ರಹಸ್ಯ, ಈ ಒಂದು ಜ್ಞಾನ ಇದು ಮರ್ಮವಾಗಿದೆ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಹಂಗಂದ್ರೆ ಇಲ್ಲಿ ಮಾತಾಡ್ತಾ ಇರೋದು ಯಾರ ಬಗ್ಗೆ ಹೇಳ್ತಾರದು? ಗಾಡ್ಸ್ ಪ್ಲಾನ್ ಬಗ್ಗೆ ಹೇಳ್ತಾರದು ಅದರ. ಇವಾಗ ಗಾಡ್ಸ್ ಪ್ಲಾನ್ ಅನ್ನ ಏನಪ್ಪ ಅಂತಂದ್ರೆ ಅವ್ರ ಮೈಂಡ್ ರೀ ಅದರ. ನೋಡಿ ಒಂದು ಪ್ಲಾನ್, ಎಕ್ಸಾಂಪಲ್ ಮನೆ ಕಟ್ತೀರಿ ಗೊತ್ತಾ, ಮನೆ ಕಟ್ಬೇಕಾದ್ರೆ ಪ್ಲಾನ್ ಮಾಡ್ತೀರಿ. ಏನಕ್ಕೆ ಪ್ಲಾನ್ ಮಾಡ್ತೀರಿ? ಇಂಜಿನಿಯರ್ ಕೇಳ್ತಾನೆ, ಆರ್ಕಿಟೆಕ್ಟ್ ಕೇಳ್ತಾನೆ, ಸರ್ ನಿಮ್ಗೆ ಯಾವ ಥರ ಬೇಕು ಹೇಳಿ ಅಂತಂದ್ಬಿಟ್ಟು. ಆವಾಗ ಓನರ್ಗೆ ಏನು ಇಷ್ಟನೋ, ಓನರ್ ಮೈಂಡಲ್ಲಿ ಏನಿದೆಯೋ ಅದನ್ನು ಪೇಪರಲ್ಲಿ ತರೋದೆ ಆರ್ಕಿಟೆಕ್ಟ್ ಏನ್ರಿ ಒಂದು ಕೆಲಸ. ಅಂದ್ರೆ ಅವ್ರು ಏನು ಮಾಡ್ತಾನೆ, ಅವ್ನ ಮೈಂಡಲ್ಲಿರೋಂಥ ಎಲ್ಲ ಪ್ಲಾನ್ ಹಂಗೆ ಇಳಿಸಿ ನೋಡಿರ್ತೀನಿ, ಅವ್ನ ಮನಸ್ಸಲ್ಲಿರೋದನ್ನ ಕರೆಕ್ಟಾಗಿ ಪೇಪರ್ ಇಳಿಸಿ ನೋಡಿರ್ತೀನಿ. ಅದೇ ರೀತಿ ಗಾಡ್ಸ್ ಪ್ಲಾನ್ ಅಂತ ಹೇಳ್ಬೇಕಾದ್ರೆ ದಟ್ ಈಸ್ ಇಸ್ ಮೈಂಡ್. ಅವ್ರ ಮನಸ್ಸಲ್ಲಿ ಏನಿದೆಯೋ ಇದೆಲ್ಲವನ್ನು ದೇವರೇ ಮಾಡಿದ್ರೆ ತನ್ನ ಪ್ಲಾನಲ್ಲಿ ಮಾಡೋರು ಇಟ್ಟವರಂತೆ. ಇದು ಹೆಂಗಿದೆ ಅಂತ ಹೇಳ್ತಾರೆ ಅಪೊಸ್ತಲ ಪೌಲ ಹೇಳ್ತಾರೆ, ಇದೇನಾಗಿದೆ ಅಂತೆ, ಇದು ಮರ್ಮವಾಗಿದೆ ಅಂತ ಹೇಳ್ತಾರೆ. ಈ ಮರ್ಮ ಲೋಕದ ಅಧಿಪತಿಗಳಲ್ಲಿ ಒಬ್ಬರು ಕೂಡ ಏನಾಗಿಲ್ವಂತೆ, ಅಲ್ಲಿ ಅವ್ರಿಗೆ ಗೊತ್ತಿರಲಿಲ್ವಂತೆ. ಅದನ್ನು ಅದಕ್ಕೆ ಹೇಳ್ತಾರೆ ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರು ಅರಿಯಲಿಲ್ಲ. ಅರಿತಿದ್ರೆ ಅವರು ಮಹಿಮೆಯುಳ್ಳ ಕರ್ತನ ಏನು ಮಾಡ್ತಾರೆ ಶಿಲುಬೆಗೆ ಆಗ್ತಾನೆ ಇರಲ್ಲ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ, ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವುದಕ್ಕಾಗಿ ಸಿದ್ಧ ಮಾಡುವುದೆಲ್ಲವಂಥವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ಇದರ ಭಾವನೆ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಇದ್ರ ಭಾವನೆ ಏನ್ರಿ, ಇದ್ರ ಬಗ್ಗೆ ಥಾಟ್ಸ್ ಆಗಲಿ, ಇದ್ರ ಬಗ್ಗೆ ಫೀಲಿಂಗ್ಸ್ ಆಗಲಿ, ಇದು ಯಾವುದು ಮನುಷ್ಯನ ಮನಸ್ಸಿಗೆ ಯಾವತ್ತೂ ಹುಟ್ಟಲೇ ಇಲ್ವಂತಾರೆ. ಅದೇನರ್ಥ, ದೇವರು ಯಾವ ಥರ ಮನುಷ್ಯನಿಗೆ ಒಂದು ಸೂಪರ್ ಪ್ಲಾನ್ ಮಾಡಿದಾರೋ ಈ ಪ್ಲಾನ್ ಬಗ್ಗೆ, ಈ ಥರ ಪ್ಲಾನಿಂಗ್ ಇದ್ದರೆ ಚೆನ್ನಾಗಿರ್ತದೆ ಅಂತಂದ್ಬಿಟ್ಟು ಯಾವ ಮನುಷ್ಯನ ಏನು ಮಾಡಲಿವಂತಾರೆ, ಥಿಂಕೆ ಮಾಡಲಿವಂತಾರೆ. ಅದರ ಅಂದ್ರೆ ಏನರ್ಥ, ದೇವರು ಥಿಂಕ್ ಮಾಡಿರೋ ಪ್ಲ್ಯಾನ್ಗೂ ಮನುಷ್ಯನಿರೋ ಪ್ಲ್ಯಾನ್ಗಳಿಗೇನಿದೆ ತುಂಬ ವ್ಯತ್ಯಾಸ ಇದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಹೆಂಗಪ್ಪ ಅಂತಂದರೆ, ನೋಡ್ರಿ ಇವಾಗ ನಾವೊಂದು ಮನೆ ಕಟ್ಬೇಕಾದ್ರೆ ಹೆಂಗೆ ಕಟ್ತೀರಿ ಮನೇನ, ನಮ್ಮ ಒಂದು ಮೈಂಡ್ ಸೆಟ್ ಅಪ್ ತಕ್ಕಂಡು ನಾವೇನು ಮಾಡ್ತೀರಿ ಮನೆ ಕಟ್ತೀರಿ, ಇದೇ ವ್ಯವಸ್ಥೆ ಮಾಡಿದ್ದೀರಿ. ದೊಡ್ಡ ಲಖಪತಿ ಕೋಟ್ಯಾಧಿಪತಿ ಎಕ್ಸಾಂಪಲ್ ದೊಡ್ಡಪ್ಪ ಮುಕೇಶ್ ಅಂಬಾನಿ, ಅವ್ನ ಮನೆ ಹೆಂಗೆ ಕಟ್ಟವನೆ ಏನ್ರಿ, ಆ ಮನೆನೇ ಎಷ್ಟೋ ಅಂತಸ್ತಂತೆ, ಅಲ್ಲಿ ಎಷ್ಟೋ ಫ್ಲೋರ್ಗಳು ಏನ್ರಿ ಕಾರ್ ಪಾರ್ಕಿಂಗ್ ಐತಂತೆ, ಅದು ಎಷ್ಟೋ ಫ್ಲೋರ್ಗಳ ನಡುವೆ ಸ್ವಿಮ್ಮಿಂಗ್ ಪೂಲ್ಗಳೈತಂತೆ, ಅದು ಎಷ್ಟೋ ಥಿಯೇಟರ್ಗಳೈತಂತೆ. ಎಕ್ಸಾಂಪಲ್ ಹೇಳೋದು ಅದರ ಅಬ್ಬ ಅವನ ಮೈಂಡ್ ಸೆಟ್ ಅಪ್ ತಕ್ಕಂತೆ ಅವ್ನು ಕಟ್ಕೊಳ್ಳೋನೆ, ಅವ್ನ ಮೈಂಡ್ ಅರ್ಥ ಮಾಡ್ಕೊಳಕ್ ಸಾಧ್ಯನಾ ಇಲ್ಲ, ನಮ್ಮ ಮೈಂಡ್ ಅವ್ನು ಅರ್ಥ ಮಾಡ್ಕೊಳಕ್ ಸಾಧ್ಯನಾ ಇಲ್ಲ, ಖಂಡಿತವಾಗೂ. ಅದನ್ನೇ ಹೇಳೋದು, ಈ ಒಂದು ದೇವರ ಯೋಜನೆ, ದೇವರು ಮನುಷ್ಯನಿಗಾಗಿ ಏನಂತ ಸೂಪರ್ ಪ್ಲ್ಯಾನ್ ಮಾಡೋರೋ ಇದು ಯಾವತ್ತೂ ಮನುಷ್ಯನಿಗೆ ಎಟುಕ್ಲೇ ಇಲ್ವಂತಾರೆ. ಸರಿ, ಹೆಂಗೆ ಅರ್ಥ ಮಾಡ್ಕೊಳೋದು, ಅದನ್ನೇ ಹೇಳ್ತಾರೆ ಮುಂದಕ್ಕೆ. ಏನು ಹೇಳ್ತಾರೆ, ನಾವಾದರೂ ಏನ್ರಿ ದೇವರ ತನ್ನ ಆತ್ಮನ, ಸಾರಿ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದ್ದಾರೆ. ಈ ಪ್ಲ್ಯಾನ್ ಹೆಂಗೆ ದೇವ್ರು ಹೆಂಗೆ ತಿಳಿಸೋರಂತೆ, ದೇವರ ಪವಿತ್ರಾತ್ಮಕ ಹೆಂಗೆ, ದೇವ್ರ ಪವಿತ್ರಾತ್ಮಕ ತಿಳಿಸೋರು ಏನರ್ಥ, ಕೂತ್ಕೊಂಡು ಮಣ್ಕಾಳು ಮಣ್ಕೊಂಡು ನಾನು ಜಪ ಮಾಡ್ತಾ ಇದ್ರೆ ದೇವ್ರು ಹಂಗೇ ಪವಿತ್ರಾತ್ಮ ಸುರಿಸ್ಬಿಡ್ತಾರೆ ರೀ, ಒಂದು ಪೆಟ್ರೋಲ್ ಸುರಿಸಂಗೆ ತಪ್ಪ 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 ನಮ್ಮ ತಲೆ ತುಂಬ್ಕೊಂಡ್ಬಿಡ್ತಾರೆ, ಹಂಗೆ ಮ್ಯಾಜಿಕ್ ಆಗ್ಬಿಡ್ತಾರೆ. ಹಂಗಂತಲ್ಲ ರೀ, ಹೆಂಗೆ ಅದು ಮುಂದಕ್ಕೆ ಹೇಳ್ತಾರಲ್ಲ ಅಪೊಸ್ತಲ ಪೌಲ ಹೇಳ್ತಾರೆ ಏನ್ರಿ, ಹೆಂಗಪ್ಪ ಈ ಪವಿತ್ರಾತ್ಮ ಏನಪ್ಪ ಮಾಡ್ತಾ ಅಂದರೆ, ದೇವರ ಆತ್ಮವು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ಅದರ ಇದು ಹೆಂಗೆ ಹೆಂಗೆ ಅಂದರೆ ಎಸ್ಟಿಮೇಷನ್ ಏನು, ಹೆಂಗೆ ಹೆಂಗೆ ದೇವ್ರ ಮೈಂಡ್ ಮೈಂಡ್ ಅರ್ಥ ಮಾಡ್ಕೊಳಕ್ ಸಾಧ್ಯ. ಇನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ, ಏನು ಹೇಳ್ತಾರೆ 11th verse ಅಲ್ಲಿ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮವೇ ಹೊರತು ಮತ್ಯಾರೂ ತಿಳಿಯುವುದಿಲ್ಲ. ಅದೇನು ಹೇಳ್ತಾರೆ, ಹೆಂಗೆ ಇದನ್ನ ಅರ್ಥ ಮಾಡ್ಕೊಳೋದು, ದೇವರು ಒಂದು ಆತ್ಮದಿಂದ ನಾವು ದೇವ್ರ ಮನಸ್ಸನ್ನ, ದೇವ್ರ ಮೈಂಡನ್ನು, ದೇವ್ರ ಪ್ಲಾನ್ ಹೆಂಗಪ್ಪ ಅರ್ಥ ಮಾಡ್ಕೊಳೋದು ಅಂತಂದರೆ, ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ಮನುಷ್ಯನ ಒಳಗೆ ಇರೋಂಥ ಆಲೋಚನೆಗಳು ಇದು ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ, ಮನುಷ್ಯನೇ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ, ಬೇರೆ ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಬೇಸಿಕ್ ಕ್ಲಾಸಲ್ಲಿ ನಾವು ಎಷ್ಟೋ ಸರಿ ನೋಡಿದ್ದೀರಿ ಅದರ, ಇಲ್ಲಾಂದರೆ ಯೂಟ್ಯೂಬ್ ಇರ್ತದೆ ಕೇಳ್ರಿ ಅದರ, ಇದು ಅರ್ಥ ಇನ್ನೊಂದು ಸರಿ ಹೇಳ್ತೀನಿ ಕೇಳ್ರಿ. ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯನ ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ, ಇನ್ನೊಬ್ಬ ಮನುಷ್ಯನೇ ಅರ್ಥ ಮಾಡೋಕ್ಕೆ ಸಾಧ್ಯ ಅಲ್ವರ. ಉದಾಹರಣೆಗೆ ಏನ್ರಿ, ಒಂದು ಮಗು ಅಳ್ತಾ ಇದ್ರೆ ಆ ಮಗು ಅಳ್ತಾ ಇದೆ ಏನಕ್ಕೆ ಅಂತಂದ್ಬಿಟ್ಟು ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ,
ತಾಯಿಗೆ
ಅವ್ರ ತಾಯಿ ಕ್ಲೀನಾಗಿ ಅರ್ಥ ಆಗ್ಬಿಡ್ತಾವಂತೀನಿ. ಯಾರಿಗೆ ಅರ್ಥ ಆಗ್ತಾರೋ ಇಲ್ವೋ ಅವ್ರ ತಾಯಿಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತದೆ ಏನಕ್ಕೆ ಮಗು ಅಳ್ತಾ ಇದೆ ಅಂತಂದ್ಬಿಟ್ಟು. ಬೇರೆಯವ್ರಿಗೆ ಗೊತ್ತಾಗ್ತಿದೆ ಇರ್ಬೋದು ಅದರ, ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಟ್ರೈನ್ ಹೋಗ್ತಾರೆ, ಮಗು ಅಳ್ತಾ ಇರ್ತಾರೆ, ರೀ ಆ ಮಗುನ ಸುಮ್ಮನೆ ಇರ್ಸಿರಿ ಅಂತ ಹೇಳ್ತಾರೆ. ಯಾಕೆ ಅವ್ರಿಗದು ಗೊತ್ತಿಲ್ಲ, ಅರ್ಥ ಆಗ್ತಾಯಿಲ್ಲ ಮಗು ಏನೇನು ಕೇಳ್ತಾ ಇದೆ ಅಂದ್ಬಿಟ್ಟು. ಅದ್ರ ತಾಯಿಗೆ ಏನು ಗೊತ್ತು ಆ ಮಗು ಏನು ಕೇಳ್ತಾ ಅಂತ ಎಕ್ಸಾಕ್ಟಾಗಿ ಗೊತ್ತು ರೀ. ಯಾಕಪ್ಪ ಅಂದರೆ, ಆ ತಾಯಿ ಮತ್ತು ಆ ಮಗು ನಡುವೆ ಅಷ್ಟು ಅನ್ಯೂನತೆ, ಅಷ್ಟು ಬಾಂಧವ್ಯ ಇದೆ, ಎರಡು ಅಟ್ಯಾಚ್ ಆಗಿರೋದ್ರಿಂದ ಏನಾಗಿದೆ ಅಂತಂದರೆ, ಇದು ಫೀಲಿಂಗ್ಸ್ ಎಲ್ಲ ಎಕ್ಸಾಕ್ಟಾಗಿ ಏನು ಮಾಡ್ತಾರೆ ಅರ್ಥ ಮಾಡ್ಕೊತಾರೆ. ಇದೇ ರೀತಿ ಹೇಳೋದು, ಮನುಷ್ಯನ ಮನುಷ್ಯ ಅರ್ಥ ಮಾಡ್ಕೊಬೇಕು ಅಂದರೆ ಅವನು ಅಷ್ಟು ಕ್ಲೋಸ್ ಆಗಿ ಪಳಗಿರ್ತಾನೆ, ಅಷ್ಟು ಕ್ಲೋಸ್ ಆಗಿ ಅನ್ಯೂನತೆಯಲ್ಲಿ ಇರ್ತಾನೆ, ಅವ್ನ ಫೀಲಿಂಗ್ಸ್ ಎಲ್ಲ ಅರ್ಥ ಮಾಡ್ಕೊಳ್ತಾನೆ, ಅವ್ನ ಥಾಟ್ಸ್ ಎಲ್ಲ ಅರ್ಥ ಮಾಡ್ಕೊತಾರೆ. ಇದಕ್ಕೆ ಎಷ್ಟೋ ಸರಿ ನಾನು ಎಕ್ಸಾಂಪಲ್ ಕೊಡಿದ್ದೀನಿ ಏನಂತಂದರೆ, ತುಂಬ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಅದರ ಒಬ್ರದೊಬ್ರು ಮೀಟ್ ಮಾಡಿದ ಏನು ಮಾಡ್ತಾರೆ, ಅವ್ರ ಥಾಟ್ಸ್ನ ಇವ್ರು ಅರ್ಥ ಮಾಡ್ಕೊತಾರೆ, ಇವ್ರ ಥಾಟ್ಸ್ನ ಇವ್ರು ಅರ್ಥ ಮಾಡ್ಕೊತಾರೆ. ಹೇಗೆ ಹೇಗಪ್ಪ ಅಂತಂದರೆ, ಅಷ್ಟೊಂದು ಇಬ್ಬರು ಏನಾಗಿರ್ತಾರೆ ಪಳಗಿರ್ತಾರೆ, ದಾವಿದ್ ಜೋನಾಥನ್ ಥರ ಅದರ, ದಾವಿದ್ ಜೋನಾಥನ್ ಫೀಲಿಂಗ್ಸ್ ಅರ್ಥ ಮಾಡ್ಕೊತಾರೆ, ಜೋನಾಥನ್ ದಾವಿದ್ ಫೀಲಿಂಗ್ಸ್ ಅರ್ಥ ಮಾಡ್ಕೊತಾ ಇದ್ದ, ದಾವಿದ್ ಯಾವತ್ತು ಯೋನಾತನ ಹತ್ರ ಏ ನಾನು ನನ್ನ ದೇವ್ರ ಅಭಿಷೇಕ ಮಾಡೋರು ಕೂಡ ನಿಮ್ಮ ಅಪ್ಪ ಹೋಗಿ ನಾನೇ ಕೊಡೋ ರಾಜ ಅಂತ ಯಾವತ್ತು ಹೇಳ್ಕೊಂಡಿಲ್ಲ ರೀ. ಆದ್ರೆ ಯೋನಾತನು ಯಾವಾಗ ಇವ್ರ ಅಪ್ಪ ಇವನ ದ್ವೇಷ ಮಾಡ್ತಾನೆ ಗೊತ್ತಾಗ್ತಾರೋ, ಯೋನಾತನೇ ತನ್ನ ಆಯುಧಗಳನ್ನ ಕೊಟ್ಬಿಡ್ತಾನೆ, ನಮ್ಮ ಅಪ್ಪ ತೀರಿದ ಮೇಲೆ ನೀನೇ ರಾಜ್ಯ ಆಗ್ತೀಯ ಅಂತ ಹಿಂಗೆ ಅರ್ಥ ಮಾಡ್ಕೊಂಡ. ಅಷ್ಟೊಂದು ಕ್ಲೋಸ್ ಆಗಿದೆ ನೋಡ್ತೀವಿ ದಾವಿದ್ ಬಾಡಿ ಲ್ಯಾಂಗ್ವೇಜು, ದಾವಿದ್ನ ದೇವ್ರು ನಡೆಸೋದು, ದಾವಿದ್ಗೆ ದೇವ್ರ ಕೃಪೆ ಕೊಡೋದು, ಅದರ ಅವನ ಮುಖಾಂತರ ಎಷ್ಟೋ ರೀತಿಯಲ್ಲಿ ನಡೆಸೋದು, ದಾವಿದ್ನಂತ ಒಳ್ಳೆ ಕ್ಯಾರೆಕ್ಟರ್ ನೋಡಿಸ್ಬಿಟ್ಟೇನಂತ ನೀನೇ ನೆಕ್ಸ್ಟ್ ಯೋಗ್ಯವಾಗಿರಂತ ಅದು ಅರ್ಥ ಮಾಡ್ಕೊಂಬಿಟ್ಟ. ಹೆಂಗೆ ಅರ್ಥ ಮಾಡ್ಕೊಂಡ, ಯೋನಾಥನು ದಾವಿದ್ ಜೊತೆಗಿರೋದನ್ನ ಅರ್ಥ ಮಾಡ್ಕೊಂಡು, ಯೋನಾಥನ ಎಲ್ಲೋ ದೂರ ಇದ್ದಿದ್ದು ದಾವಿದ್ ಜೊತೆಗೆ ಫೆಲೋಶಿಪ್ ಎಲ್ಲ ಸ್ನೇಹಿತನ ಇಲ್ಲ ಅಂದರೆ ಅರ್ಥ ಮಾಡ್ಕೊಂಡು ಆಗ್ತಾಯ್ತ ಅದೇ ರೀತಿ ರೀ. ಅದಕ್ಕೆ ಹೇಳ್ತಾರೆ ಹಾಗೆಯೇ, ನೆಕ್ಸ್ಟ್ ಹೇಳ್ತಾರೆ ನೋಡ್ತೀನಿ ಬೈಬಲ್ ಓದ್ತೀನಿ ನಾನೇ, ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ಅಂದರೆ ದೇವರನ್ನ ಅರ್ಥ ಮಾಡ್ಕೊಬೇಕಂದ್ರೆ ಅವ್ರ ಮೈಂಡ್ ನಾವೇನು ಮಾಡ್ಬೇಕು ರೀ, ಅರ್ಥ ಮಾಡ್ಕೊಬೇಕು. ಅವ್ರ ಮೈಂಡ್ ಅರ್ಥ ಮಾಡ್ಕೊಂಡು ಹೆಂಗಪ್ಪ ಅಂದರೆ ಅವ್ರ ಮೈಂಡ್ ನಮ್ಮಲ್ಲಿರಬೇಕು ರೀ. ಅವ್ರ ಮೈಂಡ್ ಎಲ್ಲಿದೆ, ದೇವ್ರ ಮೈಂಡ್ ಎಲ್ಲಪ್ಪ ಇದೆ ಹೇಳ್ರಿ, ಎಲ್ಲಿದೆ ಥಿಂಕ್ ಮಾಡಿ, ದೇವ್ರ ಮೈಂಡ್ ಎಲ್ಲಿದೆ, ದೇವ್ರ ಯೋಜನೆ ಎಲ್ಲಿದೆ,
ನಮ್ಮಲ್ಲಿದೆ
ನಮ್ಮೊಳಗೆ
ಹಾಂ ಎಲ್ಲಿದೆ ನಮ್ಮೊಳಗೆ ದೇವ್ರ
ದೇವ್
ಫೀಲಿಂಗ್, ದೇವ್ರ ಎಲ್ಲಿದೆ
ದೇವ್ರ ದೇವ್ರ ದೇವ್ರ
ನಮ್ಮೊಳಗೆ
ವಾಕ್ಯದಲ್ಲೇ ಇದೆ.
ಇರುತ್ತೆ. ಹಾಂ ದೇವ್ರ
ಯೋಜನೆ ಅವ್ರ ಮುಂದಲ್ಲಿದೆ.
ಎಲ್ಲಿದೆ ದೇವ್ರ ವಾಕ್ಯ ಅಂದ್ರೇನು, ದೇವ್ರ ಮಾತು ಅಂತ ಹೃದಯ
ಹೌದು
ತುಂಬಿ ಬಾಯಿ ಮಾತಾಡ್ತಾ ಬೈಬಲ್ ಹೇಳಲ್ವಾ, ದೇವ್ರ ಹೃದಯ ತುಂಬಿ ಮಾತಾಡ್ಬಿಟ್ಟವ್ರಿ, ಅವ್ರ ಮನಸ್ಸಲ್ಲಿರೋದೆಲ್ಲ ದೇವ್ರ ಬೈಬಲ್ ಬರ್ದಿಕ್ ಬಿಟ್ಟಾರ ನೋಡಿದ್ರಿ, ಇದೇ ಗಾಡ್ಸ್ ಫೀಲಿಂಗ್ಸ್ ರೀ. ಅದರ ಹಂಗಂದ್ರೆ ದೇವ್ರನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಾವು ಬೈಬಲ್ನ ಅರ್ಥ ಮಾಡ್ಕೊಬೇಕು ರೀ. ಬೈಬಲ್ ಅರ್ಥ ಮಾಡ್ಕೊಂಡ್ರೆ ದೇವರು ನಮ್ಗೇನು ಮಾಡಿದಾಗ ಕ್ಲೀನಾಗಿ ಆತನೆಲ್ಲ ಬಿಡಿಸಿ ಬಿಡಿಸಿ ಅಂತ ಹೇಳಿದ್ರು. ಅದಕ್ಕೆ ಗಾಡ್ಸ್ ಪ್ಲ್ಯಾನ್ನ ಬ್ಯಾಬಿಲೋನ್ಗೆ ಇನ್ನೂ ಯಾಕೆ ತಿಳಿಸಿಲ್ಲ ಅಂತಂದರೆ ಅವ್ರು ದೇವ್ರ ಮನ್ಸನ್ನ ಏನು ಮಾಡಲಿಲ್ಲ, ನಾವು ಫಸ್ಟ್ ಆಫ್ ಆಲ ಅರ್ಥ ಮಾಡ್ಕೊಳ್ಳಿಲ್ಲ. ಅದರ ದೇವರು ಮನುಷ್ಯನಿಗಾಗಿ ಏನಪ್ಪ ಇಟ್ಟವ್ರೆ, ಎಲ್ಲ ಮನುಷ್ಯರು ಸತ್ತೋದ್ರಲ್ಲೇ ಎದ್ದು ಬರ್ತಾರೆ, ಏನ್ರಿ ಒಂದು ವೇದನೆ ಸ್ಥಳ ಅಂತ ಮಾಡಲಿಲ್ಲ, ಪ್ರತಿಯೊಬ್ಬ ಮನುಷ್ಯ ಸತ್ತೋಗಿರೋದು ಇದೇ ಭೂಮಿಗೆ ವಾಪಸ್ ಎದ್ದು ಬರ್ತಾರೆ, ಜೀವಂತವಾಗಿ ಒಟ್ಟಿಗೆ ಸಂಸಾರ ನಡೆಸ್ತಾರೆ, ಸಂತೋಷವಾಗಿರ್ತಾರೆ, ಸಿಂಹ ಮುಟ್ಟು ಹುಲ್ಲು ತಿಂತದೆ, ಅದರ ಪ್ರಾಯದ ಸಿಂಹವು ಏನು ಪುಷ್ಟ ಪಶು ಒಟ್ಟಿಗೆ ಏನೋ ಇರ್ತಾರೆ ಇರ್ತಾರೆ, ಒಂದು ಚಿಕ್ಕ ಮಗು ಏನು ಮಾಡ್ತಾರೆ ಅದು ನಡೆಸ್ತದೆ ಅಂತ ಹೇಳ್ಬೇಕಾರೆ, ಇದು ಮನುಷ್ಯನ ಆಲೋಚನೆಗೆ ಬಂದಿತ್ತಾ, ಇದು ಬೈಬಲ್ನ ಇಟ್ಟವ್ರು ನೋಡ್ರಿ, ಇದು ಜನಗಳಿಗೆ ಅರ್ಥ ಆಯ್ತದ, ಬೈಬಲ್ ಕೈಗಿಟ್ಟರು ಅರ್ಥ ಆಗಲ್ಲ ಯಾಕಪ್ಪ ಅಂದರೆ ಫಸ್ಟ್ ಆಫ್ ಆಲ್ ದೇವ್ರ ಫೀಲಿಂಗ್ಸ್ ಏನು ಮಾಡಲಿ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ದೇವರ ಆತ್ಮನೇ ಹೊರತು ಬೇರೆ ಯಾವನು ಗ್ರಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ದೇವೆ. ಅದರಿಂದ ದೇವರು ನಮಗೆ ಪವಿತ್ರ ಆತ್ಮ ಕೊಟ್ಟಿದ್ದಾರೆ ಅಂತಂದರೆ ದ ಗಾಡ್ಸ್ ಇನ್ವಿಸಿಬಲ್ ಪವರ್, ಅದ್ರ ಮುಖಾಂತರ ಇವೆಲ್ಲವುಗಳನ್ನು ಏನು ಮಾಡ್ತಾ ದೇವ್ರು ನಮಗೆ ತಿಳಿಸುವಂತೆ. ಅದು ಅದ್ರೊಳಗೆ ಇವುಗಳನ್ನು ಮನುಷ್ಯನ ಜ್ಞಾನವು ಕಲಿಸಿದ್ದ ಮಾತುಗಳಿಂದ ಹೇಳದೆ ದೇವರ ಆತ್ಮನೇ ಕಲಿಸಿಕೊಟ್ಟು ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇವೆಲ್ಲ ಬಂದ್ಬಿಟ್ಟು ಮನುಷ್ಯನ ಆಲೋಚನೆಗಳು ಅಂತಲ್ಲ ರೀ, ಅದರ ದೇವರ ಆತ್ಮಕ್ಕೆ ಅನುಸಾರವಾಗಿಯೇ ಏನು ಮಾಡ್ತಾರೆ ದೇವರು ಇನ್ನು ಟೀಚ್ ಮಾಡ್ತಾರೆ ಅಂದ್ಬಿಟ್ಟು. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಪ್ರಾಕೃತಿಕವಾದ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆಂದಿದ್ದಾನೆ, ಅವನೇನು ಮಾಡಲ್ಲ ಇದನ್ನ, ಇದು ಅನುಷ್ಠಾನ ಮಾಡ್ಕೊಳಲ್ಲ ರೀ ಅದರ. ಅದಕ್ಕೆ ನೋಡ್ಬೇಕಾರೆ ಅವು ಅವನಿಗೆ ಹೆಂಗಿದಂತೆ ಹುಚ್ಚು ಮಾತಾಗಿದೆ, ಅದರ ಫುಲಿಶ್ನೆಸ್ ಅದರ ತುಚ್ಛದಾಗಿ ತೊಡ್ತವೆ ಅಂತೆ, ಅಂದರೆ ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ರೀತಿ ದೇವರು ನಮಗೆ ಆತನ ಮೈಂಡನ್ನ ಟೀಚ್ ಮಾಡೋರೆ, ನಮ್ಗೆ ಯಾರು ಹೇಳ್ಕೊಡೋದು ಅವಶ್ಯಕತೆ ಇಲ್ಲ, ಯಾವ್ದ್ರ ಮುಖಾಂತರ ಟೀಚ್ ಮಾಡೋರೆ ಸತ್ಯವೇದರ ಮುಖಾಂತರ ಸತ್ಯಾರ್ಥಗಳನ್ನ ದೇವ್ರು ಏನು ಮಾಡೋ ನಮಗೆ ನಮಗೆ ಟೀಚ್ ಮಾಡೋರಿ ಅಲ್ವರ. ಅದು ಈ ವಾಕ್ಯದ ಅರ್ಥ ಹೊರತು ನಮ್ಗೆ ಏನೂ ಟೀಚ್ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಮಾಡಕ್ಕೆ ಹೋಗಿಲ್ಲ ಅಪೋಸ್ಟ್ಲು ಪೌಲು, ಎಲ್ಲೂ ಹೇಳಕ್ಕೆ ಹೋಗಿಲ್ಲ ಅಪೋಸ್ಟ್ಲು ಯೋಹಾನ ಕೂಡ ಹೇಳಕ್ಕೆ ಹೋಗಿಲ್ಲ. ಅದಕ್ಕೆ ನಾವು ಒಂದು ವಾಕ್ಯ ಓದಲ್ಲ, ಯಾರೂ ನಿಮಗೆ ಟೀಚ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನೋಡಿ ಆ ವಾಕ್ಯ ಓದೋಣ. ಫಸ್ಟ್ ಜಾನ್ 2 ಸುಮ್ಮನೆ ಒಂದು ವಾಕ್ಯನ ಓದ್ಬಿಟ್ಟು ಕನ್ಕ್ಲೂಷನ್ ಬರಬಾರ್ದು ನೋಡಿ, ಹೇಳ್ತಾರೆ ಫಸ್ಟ್ ಜಾನ್ ಸೆಕೆಂಡ್ ಚಾಪ್ಟರ್ 27 ತೋರಿಸೋದಿ.
ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ.
ಯಾವನಾದ್ರೂ ಉಪದೇಶ ಮಾಡೋದು ಅವಶ್ಯಕತೆ ಇಲ್ಲ, ಯಾವ ವಿಚಾರವಾಗಿ ನಾಟ್ ಎವ್ರಿಥಿಂಗ್, ಯಾವ ವಿಚಾರವಾಗಿ ಗೊತ್ತಾ, ಅಲ್ಲಿ ಹೇಳ್ತಾ ಇರೋದು ಆಂಟಿ ಕ್ರೈಸ್ಟ್ ಬಗ್ಗೆ, ಅಲ್ಲಿ ಹೇಳ್ತಾ ಇರೋದು ಜೀಸಸ್ ಇಸ್ ದ ಸನ್ ಆಫ್ ಗಾಡ್ ಬಗ್ಗೆ ನೋಡಿ ಓದಾನೆ ಎಲ್ಲಿ ಹೇಳ್ತಾರೆ ಅದರಲ್ಲಿ 18ನೇ ವಾಕ್ಯ ಓದಿಂತೀನಿ ಹಾ 18 22
ಮಕ್ಕಳಿರಾ, ಇದು ಕಡೆ ಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ.
ಕ್ರಿಸ್ತ ವಿರೋಧಿ ಮಾಡ್ತಾರೆ ಆಮೇಲೆ 22 ಹೋಗಿ ಹಿಂಗೆ
ಏಸುವು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ.
ನೋಡ್ರ ಅಲ್ಲಿ ಹೇಳ್ತಾರ ಏನ್ ಬಗ್ಗೆ ಕ್ರಿಸ್ತ ವಿರೋಧಿ ಬಗ್ಗೆ ತಂದೆ ಮಗನ ಅರಿಯದ ಬಗ್ಗೆ ಹೇಳ್ತಾರದು ಅದಕ್ಕೆ ಇದ್ರ ಬಗ್ಗೆ ನಿಮಗೆ ಟೀಚ್ ಮಾಡೋ ಅವಶ್ಯಕತೆ ಇಲ್ಲ ಏನರ್ಥ ಒಬ್ಬ ಕಾನ್ಸಿಕ್ರೇಟೆಡ್ ಪರ್ಸನ್ ಒಬ್ಬ ಕಾನ್ಸಿಕ್ರೇಟೆಡ್ ಕ್ರಿಶ್ಚಿಯನ್ ಆಗಿರ್ಬೇಕಾದ್ರೆ ದೇವರು ಈ ಒಂದು ಸಾಮಾನ್ಯವಾಗಿರಂಥ ಒಂದು ಸತ್ಯಾರ್ಥಗಳು ಕ್ರಿಸ್ತ ವಿರೋಧಿ ಅಂದ್ರೆ ಯಾರಪ್ಪ ಏನ್ರಿ ದೇವರು ಅಂದ್ರೆ ಯಾರು ದೇವರು ಕುಮಾರನ ಯಾರು ಅಂತ ಸ್ಪಷ್ಟವಾಗಿರೋಂಥ ಜ್ಞಾನನ ಕೊಟ್ಟಿರ್ತಾರೆ ಇದ್ರ ಬಗ್ಗೆ ಪದೇ ಪದೇ ಹೇಳೋಂಥ ಅವಶ್ಯಕತೆನೇ ಇಲ್ಲ ನಿಮಗೆ ಇಲ್ಲ ಅಂತಾನೆ ಅಪೋಸ್ಟಲ್ ಪೌಲ್ ಏನು ಮಾಡ್ತಾರದ್ದು ಹೇಳ್ತಾ ಇದ್ದ ಅಂದ ಕರ್ತನಲ್ಲಿ ಪ್ರೀತಿ ಅನ್ಸೋದ್ರಲ್ಲೇ ಏನ್ರಿ ಇದು ಈ ಪ್ಯಾರಾಗ್ರಾಫ್ದ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ವೀಕು ನಾವೇನು ಮಾಡೋಣ ಇದನ್ನು ನಾವೇನು ಮಾಡೋಣ ಕಂಟಿನ್ಯೂ ಮಾಡೋಣ ಅದರ ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವಿಸಲಿ ಸೊ ಯಾರಿಗಾನ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ ಯಾರಿಗಾನ ಪ್ರಶ್ನೆ ಇದೆಯಾ ಏನೋ ಕೇಳಬೇಕು ಅಂತಿದೆಯಾ
ಇಲ್ಲ ಬ್ರದರ್.
ಓಕೆ ಬೇರೆ ಯಾರಾದರೂ ಬ್ರದರ್ಸ್ ಸಿಸ್ಟರ್ಸ್
ಇಲ್ಲ ಬ್ರದರ್.
ಓಕೆ